豌豆片。ಸಿಗಲ್ಲ ಅಂದ್ರೆ ಪದಾರ್ಥ ಇಷ್ಟಪಟ್ಟಿರ್ತೀರಿ ನಿಮ್ಮ ಮನಸ್ಸಿನ ನಿಮ್ಮ ಕರ್ಮಾನುಸಾರ. ಹಾ, ನೀವು ಮತ್ತೂ ಆಡಕ್ ಹೋಗ್ತಾ ಇದ್ದೀರಿ, ಇನ್ ಸ್ವಲ್ಪ ಆಡಕ್ಕೆ ನಾನು ಹೋಗ್ಲೇಬೇಕು. ಅವರೇನು ಮಾಡ್ತಾರೆ ಅಂದರೆ ಮನಸ್ಸಿನೊಳಗೆ ಪದಾರ್ಥದ ನೆನಪು ಕೊಡ್ತಾರೆ, ಆ ಪದಾರ್ಥದ ಸುತ್ತೂ ಮನಸ್ಸು ಹೋಗುವಂತೆ ಮಾಡ್ತಾರೆ, ಮಾಡಿ ಹೊರಗೆ ಪದಾರ್ಥ ಸಿಗದಂತೆ ಮಾಡುತ್ತಾರೆ, ತನ್ನ ಮೂಲಕ ದುಃಖ ತಂದು ಕೊಡ್ತಾರೆ. ಅವರೇ ಮಾಡ್ತಾರೆ ಪದಾರ್ಥದ, ಯಾಕೆ ಪದಾರ್ಥ ನಿಮ್ಗೆ ಏನೋ ಕಾಂಟೆಂಟೇ ಬರಲಿಲ್ಲ, ಪದಾರ್ಥ ಸಿಕ್ಕಿಲ್ಲಲ್ಲ. ಪದಾರ್ಥ ಸಿಕ್ಕರೆ ಇದ್ದು ಸಿಕ್ಕರೆ ಒಂದು, ಇಲ್ಲದಿದ್ದು ಸಿಕ್ಕರೆ ಅಂದ್ರೆ ಇಲ್ಲದಿದ್ದು ಸಿಗದೆ ಹೋದರೆ ಅಲ್ಲಿ ಮನಸ್ಸಲ್ಲೇ ಪದಾರ್ಥ ತಂದು ಕೊಟ್ಟು ತನ್ನ ಮೂಲಕ ದುಃಖ. ಪದಾರ್ಥ ಎದುರಿಗಿದ್ದು ಸಿಗದಿದ್ರೆ ಅವಾಗ ಆ ರೀತಿ ದುಃಖ. ಒಟ್ಟಾರೆ ಈ ರೂಪಗಳೇ ಆ ಚಕಮಕಿಗೆ ಕಾರಣ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಇಂದ್ರಿಯ ನಿಗ್ರಹವನ್ನ ಮಾಡಿ ನಂತರ ಭ್ರುವೋರಂತರೆ ಎರಡು ಹುಬ್ಬುಗಳ ಮಧ್ಯೆ ಚಕ್ಷುಶ್ಚಕ್ರತ್ವ ಅಂದ್ರು, ಅಂದರೆ ಎರಡು ಹುಬ್ಬುಗಳ ಮಧ್ಯವನ್ನ ಕಣ್ಣಿಂದ ನೋಡತಕ್ಕಂಥವನಾಗಬೇಕು. ಎರಡು ಹುಬ್ಬುಗಳ ಮಧ್ಯೆ ಕಣ್ಣಿಂದ ನೋಡತಕ್ಕಂಥವನಾಗಬೇಕು. ಹಾ, ಸಂಪ್ರೇಕ್ಷ್ಯ ನಾಸಿಕಾಗ್ರಂ, ನಾಸಿಕಾಗ್ರವನ್ನು ಸಮ್ಯಕ್ ಪ್ರೇಕ್ಷ, ಸುಮ್ಮನೆ ನೋಡೋದಲ್ಲ, ಸದಾ ನೋಟ ಅಂದ್ರೆ ಬರೇ ಮೂಗಿನ ತುದಿಯನ್ನು ನೋಡಿದ್ರೇನು, ಅಲ್ಲಿ ಸ್ವಾಮಿ ಇದ್ದಾನೆ ಅಂತ ಭಗವಂತನನ್ನ ಅಲ್ಲಿ ಕೇಂದ್ರೀಕರಣ ಮಾಡಿ ಚಿಂತನೆ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಣಾಪಾನವು ಸಮೌಕೃತ್ವ ಅಂದ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಪ್ರಾಣಾಪಾನಗಳು ಸಮಾನ ಅಂದ್ರೆ ನಿರ್ವಿಕಾರವು ನಾಸಾಭ್ಯಂತರಚಾರಿಣವು ಕೃತ್ವ, ಅರ್ಥ ಆಗಿಲ್ಲ. ಪ್ರಾಣಾಪಾನಗಳನ್ನು ಸಮಾನವಾಗಿ ಮಾಡಿ ಇರ್ತಾನೆ ಧ್ಯಾನದಲ್ಲಿ ಅಂದ್ರು. ಅದಕ್ಕೆ ರಾಯರಂದ್ರು ಅದು ಶಬ್ದದ ಅರ್ಥ ಏನು ಗೊತ್ತಾ, ಕುಂಭಕ್ಕೆ ಸ್ಥಿತ್ವ, ಕುಂಭಕದಲ್ಲಿ ಇದ್ದುಕೊಂಡು ಪ್ರಾಣಾಪಾನಗಳನ್ನು ಸಮಾನವಾಗಿಡೋದು ಅಂದ್ರೆ ಅರ್ಥ ಕುಂಭಕದಲ್ಲಿ ಇರೋದು. ಅಂದರೆ ನಾಳಿಂದ ನೀವು ಪ್ರಯತ್ನ ಮಾಡಬಹುದು, ಧ್ಯಾನ ಮಾಡಿ ಎಷ್ಟು ಒಂದು ಅರ್ಧ ಗಂಟೆ ಗಂಟೆ ಧ್ಯಾನ ಮಾಡಿ. ಹೇಗೆ ಮಾಡಬೇಕು, ಭ್ರೂಮಧ್ಯದಲ್ಲೇ ದೃಷ್ಟಿ ಇಡಬೇಕು, ದೇವರಲ್ಲೇ ಮನಸ್ಸಿಡಬೇಕು, ಕುಂಭಕದಲ್ಲಿ ಇದ್ರೆ ಸಾಕು ಅರ್ಧ ಗಂಟೆ. ಐದು ನಿಮಿಷ ಐದು ಸೆಕೆಂಡ್ ಒಂದು ನಿಮಿಷ. ಅದಕ್ಕೆ ಅಂದ್ರು ಸಾಧನ ಅಂದಿರಲ್ಲ, ಅಂದ್ರೆ ಏನು ಪ್ರಾಣಾಯಾಮವನ್ನ ಎಷ್ಟರ ಪರ್ಯಂತ ತರಬೇಕು ಅಭ್ಯಾಸದ ಮೂಲಕ ಅಂದ್ರೆ ಒಬ್ಬರೇ ಕುಪ್ಪಿದಕ್ಕೆ ಇಬ್ಬರಿಬ್ರು ಬೇಕಾಗಿಲ್ಲ, ಪ್ರಾಣಾಯಾಮ ಮಾಡಿಕ್ಕೆ ಬರಬೇಕಾಗಿಲ್ಲ, ಒಬ್ಬರೇ ಸಾಕು. ಹೌದಾ, ಒಬ್ಬರೇ ಕೂತ್ಕೊಂಡು ಪ್ರಾಣಾಯಾಮ ಮಾಡುತ್ತಾ ಕುಂಭಕದ ಕಾಲವನ್ನ ಹೆಚ್ಚು ಮಾಡುತ್ತಾ ಹೋಗೋದೆ, ಕ್ರಮೇಣ ಕ್ರಮೇಣ ಕ್ರಮೇಣ. ಅದು ಸೆಕೆಂಡು, ಹತ್ತು ಸೆಕೆಂಡು, ನಿಮಿಷ, ಅರ್ಧ ಗಂಟೆ, ಗಂಟೆ, ಎರಡು ಗಂಟೆ, ಎಲ್ಲಿ ಉಸಿರನ್ನ ಹಿಡಿದು ನಿಲ್ಲಿಸಿ ಕುಂಭಕದಲ್ಲೇ ಧ್ಯಾನ ಮಾಡಬೇಕು. ಇದನ್ನು ವ್ಯಾಸರಾದರೂ ತಮ್ಮ ಧ್ಯಾನ ಪ್ರಕರಣದಲ್ಲಿ ಹೇಳುತ್ತಾರೆ, ಕುಂಭಕದಲ್ಲೇ ಧ್ಯಾನ ಮಾಡಬೇಕು ಅಂದ್ರು. ಅಂದ್ರೆ ಈ ಎಲ್ಲಾ ದೊಡ್ಡವರು ಯಾರು, ನಮ್ಮ ವ್ಯಾಸ ತತ್ವಜ್ಞರು ಮಾನಸ ಸ್ಮೃತಿಯಲ್ಲೂ ಹೇಳುತ್ತಾರೆ. ರಾಯರು ಮನ ವಿಶೇಷವಾದ ಧ್ಯಾನ ಪ್ರಕ್ರಿಯೆ ಅಂತ ಒಂದು ಗದ್ಯವನ್ನ ಮಾಡುತ್ತಾರೆ. ಹಾಗೆ ವಿಶೇಷವಾಗಿ ವ್ಯಾಸರಾಜರ ಮಾನಸ ಧ್ಯಾನ ಪ್ರಕ್ರಿಯೆ ಅಂತಿದೆ. ಎಲ್ಲರಲ್ಲೂ ಹೇಳೋದು ಕುಂಭಕದಲ್ಲೇ ಧ್ಯಾನ ಮಾಡಿ ಅಂದ್ರೆ ಅವರೆಲ್ಲ ಕುಂಭಕದಲ್ಲೇ ಧ್ಯಾನ ಮಾಡುವರು. ನಮಗೆ ಕುಂಭಕವೇ ಮಾಡಲ್ಲ, ಮತ್ತೆ ನಾವು ಸ್ಟೆಪ್ಪೇ ಏರಿಲ್ಲ ಅಂಬುದು ಚೆನ್ನಾಗಿ ಅರ್ಥ ಆಗತ್ತಲ್ಲ. ಅಷ್ಟು ಸಾಕು ಈ ಪ್ರವಚನಕ್ಕೆ ಸಾರ್ಥಕ್ಯ, ನಾವಿನ್ನ ಅದರ ಹಂತಕ್ಕೆ ಹೋಗಿಲ್ಲ. ಧ್ಯಾನದಲ್ಲಿ ಕುಂಭಕದಲ್ಲೇ ಮಾಡಬೇಕು. ಕುಂಭಕದ ಕಾಲವನ್ನ ಗುರುಗಳ ಮೂಲಕ ಪ್ರಾಣಾಯಾಮ ಕಲಿಯುತ್ತ ಆ ಗುರುಗಳ ಸನ್ನಿಧಾನದಲ್ಲೇ ಕುಂಭಕವನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಆ ಮಾಡುವ ಕಾಲಕ್ಕೆ ತೊಂದರೆಗಳು ಬರುತ್ತೆ, ಅದನ್ನ ತಿಳಿದ ಗುರುಗಳಿದ್ರೆ ಸರಿ ಮಾಡುತ್ತಾರೆ. ಅದಿಲ್ಲದೆ ಸೆಲ್ಫ್ ಸ್ಟಡಿ, ಪ್ರಾಣಾಯಾಮಾದಿಗಳನ್ನ ಪುಸ್ತಕ ನೋಡಿಕೊಂಡು, ಏ ಪುಸ್ತಕ ನೋಡಿಬಿಟ್ರೆ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗಿದ್ರೆ ಮಾಡಿಬಿಡಬಹುದು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ICU ಅಲ್ಲಿ ಇರಬೇಕಾಗುತ್ತೆ. ಪ್ರಾಣಾಯಾಮ ಸ್ವಂತ ಅಭ್ಯಾಸ ಮಾಡಿದರೆ, ಅದರಿಂದ ಗುರುಗಳ ಮೂಲಕ ಪ್ರಾಣಾಯಾಮ ಕುಂಭಕಾದಿಗಳನ್ನ ಜಾಸ್ತಿ ಮಾಡುತ್ತಾ ವಿಶೇಷವಾಗಿ ನಾಸಾಭ್ಯಂತರ ಚಾರಣವು ಪ್ರಾಣಾಪಾನಗಳನ್ನ ಹಿಡಿದಿರೋದು ಅಂದ್ರೆ ಕುಂಭಕ, ಕುಂಭಕದಲ್ಲಿ ಧ್ಯಾನ ಮಾಡಬೇಕು. ಎರಡು ಹೌದು. ಭಗವಂತ ಯಾವುದು ನಿಮಗೆ ಸುಲಭವಾಗಿ ಕೊಡುತ್ತಾನೋ ಅದು ಮಾಡಬಹುದು. ಬಾಹ್ಯ ಕುಂಭಕ, ಆಂತರ ಕುಂಭಕ. ಆಂತರ ಕುಂಭಕ ಅಂದ್ರೆ ಗಾಳಿಯನ್ನ ಒಳಗೆ ತಗೊಂಡು ಹೊರಗೆ ಬಿಡದೆ ಹಾಗೇ ಇಡೋದು ಆಂತರ ಕುಂಭಕ. ಗಾಳಿಯನ್ನ ಬಿಟ್ಟ ಮೇಲೆ, ಇದ್ದ ಗಾಳಿಯನ್ನೆಲ್ಲ ಪೂರ್ಣ ಬಿಟ್ಟ ಮೇಲೆ ಮತ್ತು ಗಾಳಿಯನ್ನ ಒಳಗೆ ತಗೊಳ್ಳದೆ ಎಷ್ಟು ಕಾಲ ಇರಲಿಕ್ಕಾಗುತ್ತೋ ಅದು ಬಾಹ್ಯ ಕುಂಭಕ. ಎರಡೂ ಕಷ್ಟ. ಅಲ್ಲ, ನಿಮಗಿದು ಬಾಹ್ಯ ಕುಂಭಕ ಅಂದು. ಶೂನ್ಯ ಅಂದ್ರೇನು? ಗಾಳಿ ಇಲ್ಲದೆ ಇರೋದು ಅಂತ ಅವರರ್ಥ. ಗಾಳಿ ಆ ಸ್ಥಿತಿ ಅಂತಹದ್ದು ಅದೇ ಬಾಹ್ಯ ಕುಂಭಕ. ಅದನ್ನೇ ಅದು ನಾನಾ ಶಬ್ದಗಳಿಂದ
ಕರೀತಾರೆ.
ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅದು ಎಲ್ಲ ಒಳಗಿರ್ತಕ್ಕಂತಹ ಇಂದ್ರಿಯಗಳ ಮೇಲೆ ಎಫೆಕ್ಟ್ ಮಾಡುತ್ತಾ ಬರುತ್ತೆ. ಅದರ ಎಫೆಕ್ಟ್ ಅಷ್ಟೇ ಇರುತ್ತೆ, ಏನು ಕಡಿಮೆ ಇಲ್ಲ. ಯಾವ ಕಲ್ಲಾದ್ರೆ ಹಲ್ಲು ಮುಳ್ಕೊಳ್ಳಿಕ್ಕೆ ಅಂತ ಎರಡೂ ಕೂಡ ತೊಂದರೆ ಕೊಡ್ಲಿಕ್ಕೆ ಎರಡೂ ಸಮರ್ಥವಾದವರೇ, ಸರಿಯಾಗಿ ಕಲ್ತುಕೋಬೇಕಷ್ಟೇ. ಹೌದಾ? ಸರಿ, ಮುಂದಕ್ಕೆ ಹೋದರೆ ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷಪರಾಯಣ ವಿಗತೇಚ್ಛಾ ಭಯಕ್ರೋಧ ಯಸ್ ಸದಾ ಮುಕ್ತ ಏವ ಸಹ. ಇದಕ್ಕೆ ಹೇಳುತ್ತಾ ಇದ್ದಾರೆ, ಯತೇಂದ್ರಿಯ ಮನೋಬುದ್ಧಿ, ಇಂದ್ರಿಯಗಳನ್ನ ಮನಸ್ಸನ್ನ ಬುದ್ಧಿಯನ್ನ ಆಯಾ ಅಭಿಮಾನಿಗಳಿಗೆ ಶರಣಾಗುವುದ ಮೂಲಕ ಕೃಷ್ಣ ಹೇಳಿದ್ದ 4ನೇ ಅಧ್ಯಾಯದಲ್ಲಿ. ಮೊದಲು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡು, ಮನಸ್ಸನ್ನು ನಿಗ್ರಹ ಮಾಡು, ಬುದ್ಧಿಯನ್ನು ನಿಗ್ರಹ ಮಾಡು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಪಟ್ಟಿ ಕೊಡ್ತಾನೆ. ಇಂದ್ರಿಯಾಭಿಮಾನಿಗಳಿದ್ದಾರೆ, ಅವರಿಗಿಂತ ಜಾಸ್ತಿ ಮನೋಭಿಮಾನಿಗಳು, ನಂತರ ಬುದ್ಧಿಭಿಮಾನಿಗಳು, ಈಗ ಅವ್ರಿಗೆ ಎಲ್ಲರಿಗಿಂತ ಜಾಸ್ತಿ ನಾನು ಅಂತ ಹೇಳ್ತಾನೆ. ಅಂದ್ರೆ ಅದು ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಇಮ್ಮಿಡಿಯೇಟ್ ಆಗಿ ಹೇಳ್ಬಿಡ್ತಾನೆ. ಅಂದರೆ ಇಂದ್ರಿಯ ಮನೋ ಮನಸ್ಸು ಎಲ್ಲವೂ ಕೂಡ ಆಯಾ ಅಭಿಮಾನಿ ದೇವತೆಗಳಂತರ್ಯಾಮಿ ಭಗವಂತನ ಅನುಗ್ರಹದಿಂದ ಯಾರು ನಿಗ್ರಹ ಮಾಡಿಕೊಂಡಿರ್ತಾರೋ ಅವರು. ನಂತರ ಮೋಕ್ಷ ಪರಾಯ ಮುನಿಹಿ ಅಂದ್ರು. ಮುನಿಹಿ ಅಂದ್ರೆ ಮನನಶೀಲ ಮುನಿಹಿ, ಸದಾ ಭಗವಂತನ ಅಸ್ತಿತ್ವವನ್ನ ಮನನ ಮನನ ಯಾರು ಮಾಡುತ್ತಾ ಇರ್ತಾರೆ ಅವರನ್ನ ಮುನಿ ಅಂದ್ರು. ಮುನಿಹಿ ಮೋಕ್ಷ ಪರಾಯಣ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವವ ಅಂದ್ರು. ಅವಾಗಂದ್ರು ದಾಸರೇನು ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂದ್ರು, ಮೋಕ್ಷವನ್ನು ಬೇಡ ಬೇಡ ಅಂದ್ರು. ಇಲ್ಲಿ ಮೋಕ್ಷ ಪರಾಯಣ ಅಂದ್ರು, ಮೋಕ್ಷವೇ ಪ್ರಧಾನ ಗುರಿಯಾಗಿ ಹೊರಟವ ಅಂದ್ರು. ಎಲ್ಲ ಕಾಂಟ್ರಡಿಕ್ಟರಿ ಬರ್ತಾ ಇದೆಯಲ್ಲ, ಮೋಕ್ಷ ಬೇಡವೋ ಬೇಡವೋ. ಅವಾಗ ಹೇಳ್ತಾರೆ ಮೋಕ್ಷ ಬೇಡಬಾರದು ಬೇಡಬೇಕು ಎರಡೂ ಹೌದು. ಏನು ಆ ಮೋಕ್ಷದಲ್ಲಿ ವಿಶೇಷವಾದ ಸುಖ ಸಿಗುತ್ತೆ, ಎಡಬಿಡದ ಸುಖ ಸಿಗುತ್ತೆ ಇತ್ಯಾದಿಗಳಿಗಾಗಿ ಮೋಕ್ಷ ಬೇಡಬಾರದು. ಮತ್ತಿನ್ಯಾವುದಕ್ಕೆ ಮೋಕ್ಷ ಬೇಡಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಈ ಎಷ್ಟೇ ಅಪರೋಕ್ಷ ಜ್ಞಾನಿಯಾಗಿರಲಿ ಭಗವಂತನ ನಿರಂತರ ದರ್ಶನ ಭೂಮಿಯ ಮೇಲೆ ಇರುವ ಪರ್ಯಂತ ಇಲ್ಲ. ಕದಾಚಿತ ದರ್ಶನ ಆಗುತ್ತೆ, ದೇವರ ದರ್ಶನ ಆದ ಕೂಡಲೇ ಕ್ಷಣದಲ್ಲೇ ಅದೃಶ್ಯನಾಗ್ತಾನೆ, ಮತ ಧ್ಯಾನ ಮಾಡ್ತಿರ್ತಾರೆ. ಆದರೆ ಮೋಕ್ಷಕ್ಕೆ ಹೋದರೆ ನಿರಂತರ ಭಗವಂತನ ದರ್ಶನ ಆಗುತ್ತೆ, ಆ ಭಗವಂತನ ದರ್ಶನ ನಿರಂತರ ಆಗುತ್ತೆ ಎಂಬ ಕಾರಣಕ್ಕಾಗಿ ಮೋಕ್ಷ ಪರಾಯಣ ಅಂತಂದು ಮೋಕ್ಷವನ್ನು ಬಯಸಬೇಕು ಅಂದ್ರು. ಇನ್ನೊಬ್ಬರಂದ್ರು ಅದು ನಮ್ಗೆ ಯಾಕೆ ಅಂದ್ರು, ಇವರಂದ್ರು ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂದ್ರು, ಬೇಡ ಅಂದ್ರೆ ಇಲ್ರಿ ದೇವರ ದರ್ಶನಕ್ಕಾಗಿ ಮಾತ್ರ ಬರ್ತೀವಿ ಸುಖಕ್ಕಾಗಿ ಬರಲ್ಲ ಅಂತ ಇವರಂದ್ರು. ಸದಾ ದೇವರ ದರ್ಶನ ಇನ್ನೊಂದು ವರ್ಗವಿದೆ, ಆ ಸದಾ ದೇವರ ದರ್ಶನ ಇಲ್ಲೇ ನಮಗಾಗ್ತಾ ಇದೆ ನಾವು ಅಲ್ಲಿಗೆ ಯಾಕೆ ಬರಬೇಕು ಅಂದ್ರು. ಯಾರು ರುಜುಗಣಸ್ಥರು, ರುಜುಗಣಸ್ಥರಾದ ಮಹಾನುಭಾವರು ಸಂಸಾರದಲ್ಲೇ ಸದಾ ದರ್ಶನ ಆಗ್ತಾ ಇದ್ರೆ ಎಕ್ಸ್ಟ್ರಾ ದರ್ಶನಗಳೇನಿಲ್ಲ, ಅಲ್ಲಿ ಇದೇ ದರ್ಶನ ಆಗ್ತಾ ಇದೆ ನಮಗೆ, ನಾವು ಮೋಕ್ಷಕ್ಕೆ ಯಾಕೆ ಬರಬೇಕು, ದೇವರು ಹೇಳಿದ್ದಕ್ಕೆ ಬರಬೇಕು ಅಂತ ಹೋಗ್ತಾರಂತೆ, ಮೋಕ್ಷಕ್ಕೆ ಬಾರಪ್ಪ ಅಂತ ಹೇಳಿದ್ದಕ್ಕೆ ಹೋಗ್ತಾರಂತೆ. ಅವರಿಗೆ ಮೋಕ್ಷದ ಮೇಲೆ ಆಸೆಯೂ ಇಲ್ಲ ಅವರಿಗೆ. ಆದ್ದರಿಂದ ಮೋಕ್ಷ ಪರಾಯಣ, ಮೋಕ್ಷ ಪರಾಯಣ ವಿಗತ ಇಚ್ಛಾ ಭಯ ಕ್ರೋಧ ಅಂದರೆ ಅಭಿಮಾನಾದಿಗಳನ್ನು ಬಿಟ್ಟಿರ್ತಾರೆ, ಇಚ್ಛಾದಿಗಳು ಬಿಟ್ಟಿರ್ತಾರೆ, ಭಯ ಬಿಟ್ಟಿರ್ತಾರೆ, ಕ್ರೋಧ ಆದಿಗಳನ್ನು ಬಿಟ್ಟಿರ್ತಾರೆ. ಯಹ ಸದಾ ಮುಕ್ತ ಏವ ಸಹ ಅಂದರೆ ಜೀವನ್ ಮುಕ್ತನಾಗಿರ್ತಾನವ ಅಂದರೆ ಮುಕ್ತ ಸದೃಶನಾಗಿರ್ತಾನೆ ಅಂತ ಹೇಳಿ
ಇಂದ್ರಿಯಗಳಿಗಿಂತ ಅತೀತವಾದ ಶಕ್ತಿ ಅತೀಂದ್ರಿಯ ಶಕ್ತಿ ಒಳಗಡೆಯಿಂದ ನೋಡೋ ಪೂಜೆ ಹೇಳಿದ್ರು. ಆ ಬಿಂಬಕಾಮಕ್ಕೆ ಚಕ್ರಾಧಾರ ಸಮನ್ವಯ ಮಾಡೋದಾಗಿ ಒಳಗೆಯಿಂದ ದೇವರು ಒಳಗನ್ನು ತರಿಸುವ ವಿದ್ಯೆ ಯಾವುದು, ಆ ಒಳಗಿನ ಕಿವಿ ತರಿಸುವ ವಿದ್ಯೆ ಯಾವುದು, ಯೋಗದ ಚಿತ್ರ ವೃತ್ತಿಗೆ ಇರೋದು ಅಂತ ಹೇಳ್ತೀವಿ. ಆ ಯೋಗ ವಿದ್ಯೆಯಿಂದ ಅತೀಂದ್ರಿಯ ವಿದ್ಯೆ ಕೂಡ ಪಡೆಯಬಹುದು ಅನ್ನೋದ್ರಿಂದ ಈ ಆತ್ಮಚಕ್ರ ಇದೆ ಅಂತ ಹೇಳುವ ನೀವೇನಾಗಿರ್ತೀವಿ ಒಂದು ಸೆಕೆಂಡ್ ಅಲ್ಲಿ ಹೇಳುವಂತ ಹೇಳಿ ಕ್ಲಿಯರ್ ವಾಯ್ಸ್ ಅಂತ ಕ್ಲಿಯರ್ ವಾಯ್ಸ್ ಅಂತ ಇಂಟ್ಯೂಷನ್ ಇರ್ತದೆ ಅಲ್ಲೆಲ್ಲ ಕಂಟಿನ್ಯೂಟ್ ಆಗ್ತಾವ ಅಂತ ಮಾಡ್ತಾ ಬಿಟ್ಟು
ಇಷ್ಟೇ ಈ ಹೇಳಿದ್ದೆಲ್ಲ ಒಳಗೆ ದೇವರನ್ನ ನೋಡ್ಲಿಕ್ಕೆ, ಈ ಹೇಳಿದ್ದೆಲ್ಲ ಒಳಗಿರುವ ಯಾರು ಚಕ್ರಾಬ್ಜ ಮಂಡಲದಲ್ಲಿರುವ ಬಿಂಬಮೂರ್ತಿಯನ್ನು ನೋಡುವ ಯೋಗೋಪಾಯವನ್ನೇ ಇಲ್ಲಿ ಹೇಳಿಕೊಳ್ತಾ ಬರ್ತಾ ಇದ್ದಾರೆ. ಹೌದಾ? ನಂತರ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಕ್ಷತಿ ಅಂತ ಹೇಳ್ತಾ ಇದ್ದಾರೆ. ಭೋಕ್ತಾರಂ ಯಜ್ಞ ತಪಸಾಂ ಜ್ಯೋತಿಷ್ಠೋಮಾದಿ ನಾನಾ ಯಾಗಗಳು ಅಥವಾ ಬದುಕೆಂಬ ದೊಡ್ಡ ಯಾಗ, ಈ ಯಾಗಗಳನ್ನು ತಪಸ್ಸು ಕೃಚ್ಛ್ರ ಚಾಂದ್ರಾಯಣ ಮೊದಲಾದ್ದು ಎಲ್ಲವನ್ನು ಕೂಡ ಭೋಗ ಮಾಡುವವ ಅಂದರೆ ಎಲ್ಲರೂ ಸಮರ್ಪಣೆ ಮಾಡಿದ ಯಜ್ಞ ಫಲಗಳನ್ನ ಅದರ ಒಳಗಿರುವ ತನ್ನ ಸ್ವರೂಪವನ್ನು ತಾನು ಸ್ವೀಕಾರ ಮಾಡಿ ಅವರವರಿಗೆ ಆಯಾ ಯಜ್ಞ ಫಲಗಳನ್ನ ತಂದು ಕೊಡುವವ ಭೋಕ್ತಾರಂ ಯಜ್ಞ ತಪಸ ಸರ್ವ ಲೋಕ ಮಹೇಶ್ವರ ಎಲ್ಲಾ ಜೀವರಾಶಿಗಳಿಗೆ ವಿಶೇಷವಾದ ಮಹಾಂಶ್ಚಾಸೌ ಈಶ್ವರಶ್ಚ ಈಶ್ವರನಾಗಿದ್ದಾನೆ ಅಷ್ಟೇ ಅಲ್ಲ ಎಲ್ಲರಿಗೂ ಮಹಾ ಈಶ್ವರನಾಗಿದ್ದಾನಂತೆ ಮಹೇಶ್ವರ ಮಹೇಶ್ವರ ಅಂತಾರೆ ಮಹಾ ಈಶ್ವರ ಅಂದ್ರೆ ದೊಡ್ಡ ಈಶ್ವರ ಅಂದರು ಅಂದ್ರೆ ಈಶ್ವರ ಒಬ್ಬನೇ ಮತ್ತೆ ದೊಡ್ಡ ಈಶ್ವರ ಚಿಕ್ಕ ಈಶ್ವರ ಇದ್ದಾರೆ ಚಿಕ್ಕ ಈಶ್ವರರು ಇದ್ದಾರೆ ಯಾರು ತತ್ವಾಭಿಮಾನಿ ದೇವತೆಗಳು ಲಕ್ಷ್ಮೀ ದೇವಿ ಪರ್ಯಂತ ಚಿಕ್ಕ 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 ಈಶ್ವರರೆಲ್ಲರಿದ್ದಾರೆ ಅವರಿಗಿಂತ ಮಹಾ ಈಶ್ವರ ಟೋಟಲ್ ಸಾಮ್ರಾಟ್ ಸ್ವತಂತ್ರ ಅಂತ ಅರ್ಥ ಸುಹೃದಂ ಸರ್ವಭೂತಾನಾಂ ಸುಹೃದ್ ಅಂದರೆ ಎಲ್ಲರಿಗೂ ಉಪಕಾರ ಮಾಡತಕ್ಕಂಥ ಭಗವಂತನನ್ನು ಜ್ಞಾತ್ವ ಸ್ವಾಮಿ ನನ್ನೊಳಗೆ ಭಗವಂತನಿದ್ದಾನೆ ಅವ ಎಲ್ಲ ಜೀವರಾಶಿಗಳಿಗೆ ಅವರು ಬೇಡದೇನೆ ಉಪಕಾರ ಮಾಡುವವ ಅಷ್ಟೇ ಅಲ್ಲ ಎಲ್ಲ ಜೀವರಾಶಿಗಳಿಗೆ ನಿಯಾಮಕರಾದ ತತ್ವಾಭಿಮಾನಿಗಳಿಗೂ ಲಕ್ಷ್ಮೀ ದೇವಿಗೂ ಎಲ್ಲರಿಗೂ ನಿಯಾಮಕನಾದವ ನನ್ನ ಎಲ್ಲ ಕರ್ಮಗಳನ್ನ ಸಮಸ್ತವನ್ನ ಸ್ವೀಕಾರ ಮಾಡಿ ಶೀಘ್ರ ಫಲವನ್ನ ಕೊಡುವವ ಅಂತ ಯಾರು ತಿಳಿಯುತ್ತಾರೋ ಶಾಂತಿಂ ಪೃಚ್ಛತಿ ಅಂದರೆ ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ ನಿನ್ನನ್ನು ನೋಡಬೇಕಾದರೆ ಏನು ಮಾಡಬೇಕು ಅಂದರೆ ನನ್ನನ್ನು ಧ್ಯಾನ ಮಾಡಬೇಕು ನಿನ್ನನ್ನು ಏನಂತ ಧ್ಯಾನ ಮಾಡಬೇಕು ಅಂದರೆ ಲಿಸ್ಟ್ ಕೊಡ್ತಾ ಇದ್ದಾರೆ ಭೋಕ್ತಾರಂ ಯಜ್ಞ ತಪಸಾಂ ಇಲ್ಲಿ ನಮ್ಮ ಕರ್ಮಗಳೇ ಯಜ್ಞ ಆಲೋಚನೆಗಳೇ ಯಜ್ಞ ಮಾನಸಿಕ ಕಾಯಿಕ ವಾಚಿಕ ಕರ್ಮಗಳು ಅದರಲ್ಲಿ ಕಾಯಿಕ ವಾಚಿಕ ಕರ್ಮಗಳು ಒತ್ತಟ್ಟಿಗೆ ಮಾಡಿದರು ಮನಸ್ಸಿಂದು ಒತ್ತಟ್ಟಿಗೆ ಮಾಡಿದರು ಈ ಎರಡನ್ನೂ ಕೂಡ ಎರಡು ರೀತಿಯಾದ ಕರ್ಮಗಳನ್ನು ಯಜ್ಞತ್ವೇನ ಸ್ವೀಕಾರ ಮಾಡಿ ಆ ಕರ್ಮಗಳಿಗೆ ಫಲವನ್ನ ಕೊಡುವವ ಅಂತ ಚಿಂತನೆ ಮಾಡಬೇಕು ಫಸ್ಟ್ ನಂತರ ಎಲ್ಲಾ ಜೀವರಾಶಿಗಳನ್ನ ನಿಯಮನ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೆ ಒಡೆಯ ಮೂರನೆಯದು ಯಾರಿಗೂ ಅವರು ಬೇಡದೇನೆ ಉಪಕಾರ ಮಾಡುವವ ಈ ಮೂರು ಗುಣಗಳು ಭಗವಂತನಲ್ಲಿ ತಿಳಿದು ಯಾರು ಹೃದಯದಲ್ಲಿರುವ ಭಗವಂತನಲ್ಲಿ ಮನಸ್ಸನ್ನು ಇಡುತ್ತಾರೋ ಅವರು ನನ್ನ ದರ್ಶನವನ್ನ ಪಡೆಯುತ್ತಾರೆ ಅಂತ ಹೇಳಿದಲ್ಲಿಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯ ಐದನೆಯ ಅಧ್ಯಾಯವನ್ನ ಪೂರ್ಣಗೊಳಿಸಿದರು ನಮ್ಮ ಸ್ವಾಮಿಗಳು ಪಯೋನಿಧಿ ತೀರ್ಥರು ವ್ಯಾಸರಾಯಪಟ್ಟ ಸ್ವಾಮಿಗಳು ಅವರ ಹತ್ರ ಮಂತ್ರಾಕ್ಷತೆಗೆ ಹೋಗ್ಬೇಕು ನಾವು ಶಿಷ್ಯರು ಹೋದ್ರೆ ಎರಡು ಸಲ ಮಂತ್ರಾಕ್ಷತೆ ಕೊಡ್ತಾ ಇದ್ರು ಹೀಗೆ ಕೊಟ್ಟು ಹೀಗೆ ಕೊಡ್ತಾ ಇದ್ರು ಕೇಳ್ತಾ ಇದ್ರು ಎರಡು ಸಲ ಯಾಕೆ ಒಂದ್ ಸಲ ಕೊಟ್ರೆ ಸಾಕಲ್ಲ ಅಂದ್ರೆ ಅವ್ರು ನಗ್ತಾ ಹೇಳ್ತಾ ಇದ್ರು ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೆ ಒಂದು ಹೋಗ್ಲಿಕ್ಕೆ ಮತ್ತೆ ಹೋಗ್ಬಿಡ್ಬೇಡ ಮತ್ತೆ ಬಾ ಮಠಕ್ಕೆ ಬರ್ತಾನೆ ಇರ್ಬೇಕು ನೀನು ಅದಕ್ಕೊಂದು ಮಂತ್ರಾಕ್ಷತೆ ಅಂತ ಕೊಡ್ತಾ ಇದ್ರು ಎರಡು ಸಲ ಕೊಡ್ತಾ ಇದ್ರು ಸುಮ್ಮನೆ ಒಂದ್ಸಲ ಅಲ್ಲ ಪ್ರತಿ ಸಲನು ಎರಡು ಸಲ ಹೀಗೆ ತೆಗೆದು ಹಾಕೋದೇ ನಂತರ ಹಾಕ್ತಾ ಇದ್ರು ಅವರ ಅನುಸಂಧಾನ ಹಾಗೆ ಈ ಜೀವಿ ಬಿಟ್ಟೋಗ್ಬಾರ್ದು ಮತ್ತು ಬರಲೇಬೇಕು ಅಂತ ಸಂಕಲ್ಪ ಮಾಡಿ ಹಾಕಿದ್ದಕ್ಕೆ ಮತ್ತು ನಾವು ಗುರುಗಳತ್ರ ಹೋಗ್ತಾ ಇದ್ರು ಅದು ವಿಜಯದಾಸರಿಗೆ ಸಂಕಲ್ಪ ಬಂದಂತೆ ಇದೆ ಅದಕ್ಕೆ ಒಂದು ಅಧ್ಯಾಯ ಎರಡು ಅಧ್ಯಾಯ ಪೂರ್ಣಗೊಳಿಸಿ ಮಂತ್ರಾಕ್ಷತೆಯನ್ನು ಕೊಟ್ಟು ಇನ್ನೊಂದು ಮಂತ್ರಾಕ್ಷತೆ ಆರನೇ ಅಧ್ಯಾಯ ಶುರು ಮಾಡುವುದರ ಮೂಲಕ ಮತ್ತು ಬನ್ನಿ ಚಿಪ್ಪಗಿರಿಯನ್ನು ಬಿಡಬೇಡಿ ಅಂತ ಅವರು ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ ಯಾಕೆಂದರೆ ಇವರು ಕ್ಷಿಪ್ರ ಪ್ರಸಾದರಂತೆ. ತಂದೆ ವೆಂಕಟೇಶ ವಿಠಲರು ಅವರ ಇದರಲ್ಲಿ ಹೇಳುತ್ತಾರೆ, ಕ್ಷಿಪ್ರವಾಗಿ ಬೇಗ ಫಲ ಕೊಡುವವರಲ್ಲಿ ಇಬ್ರು, ಒಂದು ಗಣಪತಿ ಒಂದಿಬ್ರು, ಇವರು ಭೃಗು ಮಹರ್ಷಿಗಳಂತೆ. ಅದು ಯಾವ ಹಾಡು? ವಿಜಯ ಗುರುಗಳಂತ್ರಿ ಕಮಲ ಭಜನೆ ಮಾಡಿರೋ ಅಂತ ಕ್ಷಿಪ್ರ ಫಲದಾತ. ನಾವು ಮಾಡಿದ ಕರ್ಮಗಳಿಗೆ ವಿಶೇಷವಾಗಿ ಬೇಗ ಫಲ ಕೊಟ್ಟು ಅನುಗ್ರಹ ಮಾಡುವಂತಹ ಪ್ರಭುಗಳು ಯಾರು ಅಂದ್ರೆ ವಿಜಯದಾಸರು. ಅವರು ಆರನೇ ಅಧ್ಯಾಯವನ್ನ ಮೂ ಹಿಡಿದು ಶುರು ಮಾಡಿಸ್ತಾ ಇದ್ದಾರಪ್ಪ ಮಾಡಿ. ಪ್ರಾಯಶಃ ಹೀಗಿರಬೇಕು. ಇಲ್ಲಿ ಇವರನ್ನ ಕರೆದು ಈ ಪ್ರಾಣಿಯನ್ನು ಕರೆದು ರಾಯರ ಗೀತಾ ವಿವೃತ್ತಿ ಪಂಕ್ತಿ ಪಂಕ್ತಿ ಇವರು ಹೇಳೋ ಕಾಲಕ್ಕೆ ಒಂಚೂರು ಕೇಳಬೇಕು ಅಂತ ವಿಜಯದಾಸರ ಸಂಕಲ್ಪ ಬಂದಂತೆ ಇದೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಮ್ಮ ಬಾಯಿಯಿಂದ ರಾಯರ ಪಂಕ್ತಿ ಪಂಕ್ತಿ ಬರ್ತಾ ಇದ್ರೆ ಕೇಳಿ ಆನಂದ ಪಡಬೇಕು ಅಂತ ವಿಜಯರಾಯರ ಸಂಕಲ್ಪ ಇದ್ದಂತೆ ಇದೆ. ಯಾಕೆಂದ್ರೆ ನಾವು ಇಲ್ಲಿಗೆ ಬಂದ ಮೇಲೆ ಮಂತ್ರಾಲಯವರೆಗೂ ನಾವು ಹೋಗ್ಬೇಕಾಗಿಲ್ಲ. ಮಂತ್ರಾಲಯ ಪ್ರಭುಗಳು ಸದಾ ಕಟ್ಟೆಯಲ್ಲಿ ಇರ್ತಾರೆ. ವಿಜಯರಾಯರ ಕಟ್ಟೆಯಲ್ಲಿ ಇಲ್ಲದೇ ಇರುವ ಸನ್ನಿಧಾನವಿಲ್ಲ, ಎಲ್ಲರೂ ಇಲ್ಲಿರ್ತಾರೆ. ಅದಕ್ಕೆ ಒಂದು ನಿಯಮವಿದೆ. ಏನು ಅಂದರೆ, ಒಂದು ಜ್ಞಾನ ಯಜ್ಞ ಅಂತ ಶುರುವಾಗಿರುತ್ತೆ. ಇಷ್ಟು ಕಾಲ ಅಂತ ನಿಯಮನದಿಂದ ಇಷ್ಟು ಕಾಲ ಅಂತಿಟ್ಟುಕೊಂಡು ಜ್ಞಾನ ಯಜ್ಞ ನಡೆಯುತ್ತಾ ಇದ್ದರೆ, ಆ ಜ್ಞಾನ ಯಜ್ಞ ನಡೆಯುವಾಗ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಗುರುಗಳು ಯತಿಗಳು ಎಲ್ಲರೂ ಅಲ್ಲಿ ನಿಲ್ಲುತ್ತಾರಂತೆ ಉದ್ಧಾರ ಮಾಡಲಿಕ್ಕೆ. ಆವಾಗ ಆ ಜ್ಞಾನ ಯಜ್ಞ ನಡೆಯುವಾಗ ಅಂಥ ಸ್ಥಾನವನ್ನ ಬಿಟ್ಟು ಆ ತಾಣದಲ್ಲಿ ಸುತ್ತೂ ಯಾತ್ರೆಗಳಿಗೆ ಹೊರಟರೆ ದೇವರು ಮೆಚ್ಚಲ್ಲ, ದೇವರು ಮೆಚ್ಚಲ್ಲ. ಅವರು ಕೇಳುತ್ತಾರೆ, ನೀನು ಬಂದದ್ದು ಯಾಕೆ? ಗೀತೆ ಕೇಳಲಿಕ್ಕೆ, ನನ್ನ ನೋಡ್ಲಿಕ್ಕೆ ಯಾಕೆ ಬಂದಿಯ? ಅಲ್ಲ, ನಿನ್ ನೋಡ್ಬೇಕಲ್ಲ, ನಾನಲ್ಲೇ ಕೂತಿದ್ದೇನೆ, ಎಲ್ಲರಲ್ಲೇ ಕೂತಿದ್ದೇವೆ. ಆದ ಕಾರಣ ಎಲ್ಲಿ ಜ್ಞಾನ ಯಜ್ಞ ನಡೆಯುತ್ತೋ ದೀಕ್ಷೆಯಿಂದ, ಇಲ್ಲ ಒಂದು ಸಂಕೋಚನ ಕೊಡ್ತೀರ, ಓಕೆನೋ ಪರವಾಗಿಲ್ಲ, ಒಂದು ಸ್ಪ್ಯಾನ್ ಇಷ್ಟು ಅಂತಿಟ್ಟುಕೊಂಡು ಕೂತಾಗ ಜ್ಞಾನ ಯಜ್ಞವನ್ನ ಬಿಟ್ಟು ಅಲುದಾಡಬಾರದು. ಅಲ್ಲ, ಮಧ್ಯಾಹ್ನ ಊಟ ಮಾಡಿದ ಕಾಲಕ್ಕೆ ಟೈಮ್ ಇರುತ್ತಲ್ಲ, ಅದು ಯಾಕೆ ಕೊಟ್ಟದ ಟೈಮ್? ಮೆಲುಕು ಹಾಕ್ಲಿಕ್ಕೆ, ಪ್ರವಚನ ಕೇಳಿದ್ದನ್ನ ಮೆಲುಕು ಹಾಕಲಿಕ್ಕೆ ನಮಗೆ ಸಮಯವನ್ನ ಕೊಟ್ಟದ್ದು. ಇಲ್ಲೇ ಅಲ್ಲ, ಎಲ್ಲ ಕಡೆ ಕೂಡ ನಾವು ಎಲ್ಲಿಗೂ ಕದಲಬಾರದು. ಯಜ್ಞ ಜ್ಞಾನ ಯಜ್ಞ ಇದು. ಆದ ಕಾರಣ ಇಲ್ಲೇ ವಿಜಯರಾಯರ ಸನ್ನಿಧಾನದಲ್ಲೇ ಸಕಲ ದೇವತೆಗಳ ಸನ್ನಿಧಾನವಿದೆ ಅಲ್ಲವಾ? ಬೆಳಿಗ್ಗೆ ಹೇಳ್ತೀರಲ್ಲ, ಏನು ಹೇಳ್ತಾರೆ ವಿಜಯರಾಯರ ಕವಚ? ಮತ್ತೆ ಸುರರು ಎಲ್ಲರೂ ಇವರ ಕರವ ಪಿಡಿಯುವರು, ತರಳರಂದರೆ ಹಿಂದೆ ತಿರುಗುತ್ತಿಬ್ಬರು. ನೀವು ಯಾರ ದರ್ಶನ ಮಾಡ್ಲಿಕ್ಕೆ ಹೋಗ್ತೀರೋ ಅವರೆಲ್ಲ ಇಲ್ಲೇ ಕೂತಿದ್ದಾರೆ ಅಂದ್ರು. ಅದಕ್ಕೆ ಅವರಂತಾರೆ, ನಾವು ಅಲ್ಲೇ ಕೂತಿರೋ ಕಾಲಕ್ಕೆ ಚಾರ್ಜಿ ಇಟ್ಕೊಂಡು ಮತ್ತೆ ನಮ್ಮ ಹತ್ರ ಯಾಕೆ ಕೊಡ್ ಬಂದಿರಿ, ಅಲ್ಲೇ ಕೊಡ್ರಿ ಹೋಗಿ ಅಂತ ಹೇಳ್ತಾರೆ. ಯಾವಾಗ ಯಜ್ಞ ಮುಗಿಸಿದ ಮೇಲೆ ಗುರುಗಳ ಕಾರುಣ್ಯ ಪಡೆದ ಮೇಲೆ ಎಸ್, ಅವಾಗ ಹೋದ್ರೆ ಪ್ರತಿಯೊಬ್ಬರು ನಮ್ಮನ್ನು ನೋಡಿದ ಕೂಡಲೇ ಫಲ ಕೊಡ್ತಾರೆ, ಎಸ್ ಯಜ್ಞ ಮಾಡಿ ಬಂದಾನಿವ ಅಂತ ಸಂತೋಷದಿಂದ ಫಲಗಳನ್ನ ಕೊಡ್ತಾರೆ. ಸರಿ, ಮುಂದೆ ಹೇಳುತ್ತಾರೆ ಶ್ರೀ ಭಗವಾನ್ ಉವಾಚ. ಅನಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಹಿ ನ ಚಕ್ರಿಯಃ. ಈ ಅಧ್ಯಾಯ ಯಾವುದು ಅಂದರೆ ಆತ್ಮ ಸಂಯಮ ಯೋಗ. ಹೇಳಿದ್ರಲ್ವ, ಯೋಗದಲ್ಲಿ ಇಂದ್ರಿಯಾದಿಗಳನ್ನು ನಿಗ್ರಹ ಮಾಡಬೇಕು, ಇಲ್ಲದಿದ್ದರೆ ಧ್ಯಾನ ಸಾಧ್ಯವಿಲ್ಲ ಅಂದ್ರಲ್ಲ. ಆ ಆತ್ಮ ಸಂಯಮ ಹೇಗೆ ಬರುತ್ತೆ ಅದನ್ನ ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಅನಾಶ್ರಿತ ಅಂದ್ರು, ಅಂದರೆ ಅಲ್ಲಿ ಹೇಳ್ತಾರೆ ಯಹ ಕರ್ಮಫಲಂ ಅನಾಶ್ರಿತ, ಯಾವ ಕಾರ್ಯ ಮಾಡುತ್ತಾನೋ ಕರ್ಮ ಫಲವನ್ನು ಆಶ್ರಯ ಮಾಡದೆ ಅನಾಶ್ರಿತ. ಅಂದರೆ ಯಾವ ಕರ್ಮ ಮಾಡಿದರೆ ಆ ಕರ್ಮಕ್ಕೆ ಇಂಥ ಫಲ ಬೇಕು ಇಂಥ ಫಲ ಬೇಕು ಅಂತ ಬಯಸದೆ ಮಾಡತಾನೋ ಅವನು ಕರ್ಮ ಫಲ ಅನಾಶ್ರಿತ. ಕರ್ಮ ಅನಾಶ್ರಿತ ಕರ್ಮ ಫಲಂ ಯ ಕರ್ಮ ಫಲಂ ಅನಾಶ್ರಿತ ಕಾರ್ಯಂ, ಅಂದರೆ ಯಾವ ಕಾರ್ಯ ಮಾಡುತ್ತಾನೆ ಅಂದರೆ ಸ್ವಸ್ವ ವರ್ಣಾಶ್ರಮೋಚಿತತೆಯ ಕರ್ತವ್ಯಂ ಕರ್ಮ ಕರೋತಿ, ಯಾರು ತಮ್ಮ ವರ್ಣ ತಮ್ಮ ಆಶ್ರಮಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾರೋ ಸ ಸನ್ಯಾಸಿ, ಅವನು ಸನ್ಯಾಸಿಯೇ. ಯೋಗೀಚ ಸಯೇವ, ಅವನು ಯೋಗಿಯೂ ಆಗಿದ್ದಾನೆ ಕರ್ಮಯೋಗಿಯೂ ಆಗಿದ್ದಾನೆ ಕರ್ಮ ಸನ್ಯಾಸಿಯೂ ಆಗಿದ್ದಾನೆ. ಇನ್ನ ಧ್ಯಾನಾಧಿಕಾರಿ ಇತಿ ಭಾವ, ಯಾರಾದರೆ ಈ ರೀತಿಯಾಗಿ ಕಾಮ ಸಂಕಲ್ಪಾದಿಗಳನ್ನ ಬಿಟ್ಟು ವಿಶೇಷವಾಗಿ ತನ್ನ ಸ್ವಸ್ವ ವರ್ಣಾಶ್ರಮೋಚಿತ ಕರ್ಮವನ್ನ ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮವನ್ನ ಮಾಡುತ್ತಾರೋ ಅವರೆಲ್ಲರೂ ಕೂಡ ವಿಶೇಷವಾಗಿ ಧ್ಯಾನಕ್ಕೆ ಅಧಿಕಾರಿಗಳು. ರಿವರ್ಸ್ ಬಂದ್ರೆ ಯಾರು ಯಾರು ತಮ್ಮ ವರ್ಣ ಆಶ್ರಮ ಉಚಿತವಾದ ಕರ್ಮಗಳನ್ನ ಮಾಡಲ್ಲವೋ ಅವರು ಧ್ಯಾನ ಮಾಡಲಿಕ್ಕೆ ಅಧಿಕಾರಿಗಳಲ್ಲ. ಸ್ಪಷ್ಟ ಹೇಳ್ತಾ ಇದ್ದಾರೆ, ಬಹಳ ಜನ ತಿಳ್ಕೊಂಡಿರ್ತಾರೆ ಈ ಕರ್ಮ ಯಾಕೆ ಹುಡುಗಾಡ ಸುಮ್ಮನೆ ಇದು ಮಾಡೋದು ಅದು ಮಾಡೋದು, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ, ಆದ್ದರಿಂದ ಬೆಳಗ್ಗಿಂದ ರಾತ್ರಿವರೆಗೂ ಧ್ಯಾನ ಮಾಡ್ತೀನಿ, ಸಂಧ್ಯಾವಂದನೆ ಕೂಡ ಮಾಡಲ್ಲ ಸಂಧ್ಯಾವಂದನೆ ಮಾಡಲ್ಲ ಏನೂ ಮಾಡಲ್ಲ ನನ್ನ ಪಾಡಿಗೆ ಧ್ಯಾನ ಮಾಡ್ತಾ ಇರ್ತೀನಿ ಅಂದ್ರೆ ಧ್ಯಾನಕ್ಕೆ ಬೇಸಿಕ್ ಅಧಿಕಾರವೇ ಇಲ್ಲದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ಮಾನುಷ್ಠಾನವಿಲ್ಲದ ಧ್ಯಾನ ಯೋಗವಿಲ್ಲ, ಕರ್ಮಾನುಷ್ಠಾನ ಮಾಡೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಸನ್ಯಾಸಿ ಚ ಯೋಗೀಚ ನ ನಿರಗ್ರಿಹಿ ನ ಚ ಅಕ್ರಿಯ, ಅಗ್ನಿಯನ್ನ ಮುಟ್ಟದವ ಅಥವಾ ಸನ್ಯಾಸಿ ಅಥವಾ ನ ಚ ಅಕ್ರಿಯ ಕ್ರಿಯೆಗಳನ್ನ ಮಾಡದವ ಅಂತ ಅರ್ಥ ಅಲ್ಲ. ಸನ್ಯಾಸಿ ಎಂಬ ಶಬ್ದದ ಅರ್ಥ ಕರ್ಮದ ಫಲದ ಮೇಲೆ ಆಸೆಯನ್ನ ಬಿಟ್ಟವ ಅಂದು ಅದರ ಅರ್ಥ. ಪ್ರಶ್ನೆ ಅರ್ಥ ಆಯ್ತಾ? ಗೃಹಸ್ಥಾಶ್ರಮದಲ್ಲೇ ಇರ್ತಾರೆ, ಗೃಹಸ್ಥಾಶ್ರಮದಲ್ಲಿ ಏನು ಧರ್ಮಗಳು ಮಾಡಬೇಕೋ ಆ ಧರ್ಮಗಳು ಮಾಡಲ್ಲ ಅವರು. ನಾನಾ ಯಾವ ಕರ್ಮ ಏನ್ ಮಾಡ್ತಾರೆ, ಅವರು ಆಫೀಸ್ಗೆ ಹೋಗೋದು ಕೆಲಸಕ್ಕೆ ಹೋಗೋದು ಅರಳಿ ಬಿದ್ದಿರ್ತಾರೆ, ಅಂಥವರಿಗೆ ಪ್ರಾಯಶ್ಚಿತ್ತವೂ ಇಲ್ವಾ, ಏನ್ ಮಾಡಬೇಕು ಅಂತ ಪ್ರಶ್ನೆ. ಹೌದಾ? ಅದಕ್ಕೆ ಹೇಳಿದ್ರು ತಮ್ಮ ವರ್ಣ ಆಶ್ರಮ ತಕ್ಕಂತ ಧರ್ಮಾನುಷ್ಠಾನ ಏನೇನಿದೆ, ಸಂಧ್ಯಾವಂದನೆ, ದೇವರ ಪೂಜಾ, ವೈಶ್ವದೇವ ಬಲಿಹರಣ ಬಿಡಬೇಡಿ. ಆಫೀಸ್ಗೆ ಹೋದರೆ ಮಾತ್ರ ಬಿಡಬೇಕಾ? ಹಾ, ಅಲ್ಲಿ ಬರ್ತೀರಾ? ಬ್ರಾಹ್ಮಣನಾದವ, ಹೌದು ಅವರ ಶಬ್ದ ಪ್ರಶ್ನೆ ಸರಿಯಾದ್ದೆ. ಬ್ರಾಹ್ಮಣನಾದವ ನೀಚರ ಕಡೆಗೆ ಕೈ ಕೆಲಸ ಮಾಡಬಾರದು, ಶ್ವವೃತ್ತಿ ನೀಚರ ಕಡೆಗೆ ಕೆಲಸ ಮಾಡಬಾರದು. ಆಫೀಸ್ಗೆ ಹೋದ್ರೆ ಯಾರು ಕೊತ್ತಿರ್ತಾರೋ, ಯಾರು ಬೇಕಾದ್ರೆ ಕೊತ್ತಿರ್ತಾರೆ, ಅವನು ಸಲಾಮ್ ಹೊಡೆದು ಬರಬೇಕು. ಮತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ, ಅದಕ್ಕಂದ್ರು ದಾಸರು ಉತ್ತರ ಕೊಟ್ಟಿದ್ದಾರೆ, ದೇಶ ಕಾಲೋಚಿತ ಧರ್ಮ ಕರ್ಮ ಸತ್ತ ಈ ಕಲಿಕಾಲದಲ್ಲಿ ಇದೇ ಧರ್ಮದಲ್ಲಿ ಇರ್ತೇನೆ ನಾನು, ನಾನು ಹೊಟ್ಟೆಪಾಡಿಗೆ ಎಲ್ಲಿಗೂ ಹೋಗಲ್ಲ ಅಂತ ಕೂತರೆ ಪೋಷಣೆ ಹೇಗೆ? ಪೋಷಣೆ ಹೇಗೆ? ಅದಕ್ಕೆ ಆಯಾ ಈ ಕಲಿಕಾಲದಲ್ಲಿ ಏನೇನು ವಿಶೇಷವಾಗಿರತಕ್ಕಂಥ ಪೋಷಣೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹೋಗಿ ಆ ಮಾಡುವ ಕೆಲಸದಲ್ಲೂ ಭಗವಂತನನ್ನು ನೋಡೋದಾದರೆ ಅಮೆಂಡ್ಮೆಂಟ್ ಇದೆ, ಅಮೆಂಡ್ಮೆಂಟ್ ಇದೆ. ಅದಕ್ಕೆ ನಡೆದದ್ದೇ ಚಾಲ್ತಿಯಲ್ಲಿ ಬಂದದ್ದು, ನಡೆದದ್ದೇ ಒಂದು ದೃಷ್ಟಾಂತ. ಒಬ್ಬ ಮಹಾನುಭಾವರು ನಿತ್ಯ ಮನೆಯಲ್ಲಿ ವೈಶ್ವದೇವ ಎಲ್ಲ ಪೂಜಾ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕು, ಸ್ಕೂಲಿಗೆ ಹೋಗ್ಬೇಕು. ಅವರು ಅವೆಲ್ಲ ಮೇಷ್ಟ್ರುಗಳೇ ಜಾಸ್ತಿ, ಆಫೀಸುಗಳು ಕಮ್ಮಿ ಇತ್ತು ಅವಾಗ, ಎಲ್ಲ ಮೇಷ್ಟ್ರುಗಳೇ. ಮೇಷ್ಟ್ರಾಗಿ ಹೋಗಬೇಕು ಇವರು. ಸ್ಕೂಲ್ ಶುರುವಾಗೋದೇ 9:00, 8:30, 9:00, 8:00 ಏನೋ, ಇವ್ರು ಹೋಗೋದೇ 10:00. ಆ ಹೆಡ್ ಮಾಸ್ಟರ್ಗೂ ಇವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಏನಂತ, ನಾನು ಲೇಟಾಗಿ ಬರ್ತೀನಿ, ಲೇಟಾಗಿ ಹೋಗ್ತೀನಿ, ಲೇಟಾಗಿ ಬರ್ತೀನಿ, ಲೇಟಾಗಿ ಹೋಗ್ತೀನಿ, ಏನು ಬೇಕಾದ್ರೂ ಕೆಲಸ ಹೇಳಿ ಮಾಡ್ತೀನಿ, ವಿತೌಟ್ ಎಕ್ಸ್ಪೆಕ್ಟೇಷನ್, ನಂಗದು ಬೇಕು ಇದು ಬೇಕು ಅಂತ ಕೇಳಲ್ಲ. ಅಡ್ಜಸ್ಟ್ ಆಗಿತ್ತು, ದಿನಾಗೂ ಲೇಟ್. ಆದರೆ ಛಲ ಆಚಾರವಂತ, ಚೆನ್ನಾಗಿದ್ರು, ರಾಯರ ಪರಮಭಕ್ತ. ಯಾಕೆ ಲೇಟ್ ಆಗ್ತಾ ಇತ್ತು ಅಂತ ಅಂದರೆ, ನಿತ್ಯ ರಾಯರ ಸ್ತೋತ್ರ ಅಷ್ಟೋತ್ತರ ಮಾಡಬೇಕು ಅಂತ ಆತನಿಗೆ ಇಚ್ಛ. ಒಬ್ಬರೇ 10 ಜನ ಸೇರಿ ಅಲ್ಲ, 10 ಜನ ಸೇರಿ ಅಷ್ಟೋತ್ತರ ಹೇಳೋದಲ್ಲ, ಒಬ್ಬರೇ ಕೂತ್ಕೊಂಡು ಅಷ್ಟೋತ್ತರ ಮಾಡೋದು. ಇದ್ದಾರೆ ಅಂಥವ್ರು ಇದ್ದಾರೆ, ಬೆಳಿಗ್ಗೆಲ್ಲ ಮುಗಿಸ್ಕೊಂಡು ಹೋಗೋಟಕ್ಕೆ ಲೇಟ್ ಆಗ್ತದೆ. ಒಂದ್ಸಲ ಇನ್ಸ್ಪೆಕ್ಷನ್ ಬರ್ತಾ ಇದೆ ಸ್ಕೂಲಿಗೆ. ಹೆಡ್ ಮಾಸ್ಟರ್ ಮುಂದೆ ಹೇಳಿದ್ದಾರೆ, ನಾಳೆ ಆದರೂ ಕರೆಕ್ಟ್ ಟೈಮ್ಗೆ ಒಂದು ದಿವಸ ಆದರೂ ಬಂದ್ರಪ್ಪ ತೊಂದರೆ ಆಗುತ್ತೆ. ಅವರು ಕೇಳಿದಾಗ ನನಗೂ ತೊಂದರೆ, ನಿಮಗೂ ತೊಂದರೆ ಆಗುತ್ತೆ, ಹಾಗೆ ಮಾಡ್ಕೋಬೇಡಿ, ನಾಳೆ ಒಂದು ದಿವಸ ಕರೆಕ್ಟ್ ಬಂದು, ಮತ್ತೆ ನಾಳೆದಿಂದ ನಿಮ್ಮ ಇಷ್ಟ, ಅದು ಗೊತ್ತಿರ್ ಪಾಪ ಒಳ್ಳೆಯವನೇ ಅಂತೇಳಿ. ಅದಕ್ಕೆ ಮಾರನೇ ದಿನ ಅವರು ಬರುವುದರೊಳಗೆ ಇವರು ಪ್ರತ್ಯಕ್ಷ, 8:30 ಅಂದರೆ 8:00 ಪ್ರತ್ಯಕ್ಷ, ಕರೆಕ್ಟಾಗಿದ್ದಾರೆ, ಎಲ್ಲ ಚೆನ್ನಾಗಿ ನಡೆಯಿತು, ವರ್ಕಲ್ಲಿ ಎಕ್ಸ್ಪರ್ಟ್, ಎಲ್ಲ ನೋಡಿದರು, ಮೆಚ್ಚಿಕೊಂಡ್ರು, ಎಂಥ ಒಳ್ಳೆಯವರಿದ್ದಾರೆ ನಿಮ್ಮ ಕಡೆಗೆ ಅಂತ ಮೇಲೆ ಹೆಡ್ ಮಾಸ್ಟರ್ಗೆ ಸರ್ಟಿಫಿಕೇಟ್ ಕೊಟ್ಟು ಹೊರಟೋಗ್ಬಿಟ್ರು. ಚೆನ್ನಾಗಿ ಕೆಲಸ ಮಾಡ್ತಾರೆ, ಅಪರೂಪವಾಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಹೋಗಿ ಆಯಿತು. ಅವತ್ತು 10:00 ಅಲ್ಲ, ಈ ಬ್ರಾಹ್ಮಣ ಬಂದು ಎಲ್ಲ ಕೆಲಸ ಮಾಡಿದವ, ನಾನು ಸ್ವಲ್ಪ ಈಗ ಬೇಗ ಬಂದಲ್ಲ, ಚೂರು ಮನೆಗೆ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತೀನಿ, ಹೋಗಯ್ಯ ಅಂದ್ಬಿಟ್ಟ. ಇಷ್ಟೆಲ್ಲ ಒಳ್ಳೆ ಸರ್ಟಿಫಿಕೇಟ್ ಬಂತು ನಿನ್ನಿಂದ, ಹೋಗು ಅಂದ. ಹೋದ ಬ್ರಾಹ್ಮಣ, 10:00 ಪ್ರತ್ಯಕ್ಷ. ಅಲ್ಲ ಏನು ಲೇಟಾಗಿ ಬರ್ತೀನಿ ಅಂತ ಹೇಳಿದೆ, ಮತ್ತೆ ಬಂದಿಯ? ಅಲ್ಲ ಬಂದದ್ದೇ ಈಗ. ಅದೇನದು ಬಡಿಕೆಲ್ಲ ಬಂದಿಯಲ್ಲ, ನಾನೇ ಬಂದೆ, ಸಿಗ್ನೇಚರ್ ಮಾಡಿದೀಯಾ? ನಾ ಮಾಡಿದ್ದ, ಆಮೇಲೆ ಮಾಡಿದೆ. ಇವತ್ತು ನೀವು 10 ಬೆಳಿಗ್ಗೆ ಬಾ ಅಂದ್ರಲ್ಲ, 10:00 ಬರೋಣ ಅಂತ ನೋಡಿದೆ, 10:30 ಆಗಿತ್ತು ಇವತ್ತು. ಯಾಕೆ ವಿಶೇಷ ಹುಷಾರ್ ಪ್ರಯೋಗ ಇವತ್ತು, ಅದಕ್ಕೆ ಲೇಟ್ ಆಯಿತು, ಹೋದ್ರೆ ಹೋಯ್ತು ಉದ್ಯೋಗ ಅಂತ ಲೇಟಾಗಿ ಬಂದೆ. ಮತ್ತೆ ಯಾರು ಬಂದದ್ದು ಅಂತ ನೋಡಿದರೆ ಆ ಸಿಗ್ನೇಚರ್ ಮಾಡಿದ್ದು ನೋಡ್ತಾರೆ, ಬಂಗಾರದ ಅಕ್ಷರ, ರಾಯರೇ ಬಂದ್ರಲ್ಲಿ. ನಿಮ್ಮ ಪ್ರಶ್ನೆಗೆ ಉತ್ತರ ಬಂತು ಹೌದಾ? ಅದಕ್ಕಂದ್ರು ಯಾವುದೇ ಕರ್ಮ, ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಮ ನಿಮ್ಮ ವರ್ಣಾಶ್ರಮೋಚಕ ವರ್ಣ ಕರ್ಮಗಳನ್ನು ಮಾಡುತ್ತಾ ಆ ಮಾಡುವ ಕಾಲಕ್ಕೆ ಕಾಲಕ್ಕೆ ತಕ್ಕಂತ ಕರ್ಮಗಳನ್ನು ನೀವು ಮಾಡುವುದೇ ಆದರೆ, ಅದು ನನ್ನ ಪೂಜಾತ್ಮಕವಾಗಿ ಮಾಡಿದರೆ ಆ ಮಾಡುವ ಕಾಲಕ್ಕೆ ಏನಂತ, ನಾನೆಲ್ಲ ಮಾಡ್ತಾ ಇದ್ದೀನಿ ನೋ ಪ್ರಾಬ್ಲಮ್ ಅಂತಲ್ಲದೆ, ನೋ ಪ್ರಾಬ್ಲಮ್ ಅಂತಲ್ಲದೆ ದುಃಖದಿಂದ, ಅಯ್ಯ ಬ್ರಾಹ್ಮಣನಾಗಿ ಉದ್ಯೋಗಕ್ಕೆ ಹೋಗ್ಬಾರ್ದಾಗಿತ್ತು, ಹೋಗ್ತಾ ಇದ್ದೀನಿ, ತಪ್ಪಿದ್ದಲ್ಲ, ಹೊಟ್ಟೆಪಾಡು, ಅಪ್ಪ ಕ್ಷಮಾ ಮಾಡ್ರಿ ಅಂತ ಆ ರಿಕ್ವೆಸ್ಟ್ ಮೂಲಕ ಕರ್ಮಾಚರಣೆ ಮಾಡಿದ್ದೇ ಆದರೆ ಎಸ್ ಮಾಫಿ ಎಲ್ಲವನ್ನ ಮಾಡಿದ್ದಾರೆ. ಉತ್ತರ ಬಂತ? ಹಾ, ಇದು ಬಂದಾಗ ಇನ್ನೊಬ್ರು ಬಂದರು, ನಮ್ದೇನು ಅಂದ್ರು, ಯಾರು ಫಾರಿನ್ ಬೋರ್ಡ್ ಅವರು, ಫಾರಿನ್ ಹೋದವರು ಅವರು ಅಂದ್ರು ನಮ್ಮ ಪರಿಸ್ಥಿತಿ ಏನು, ನಾವು ಹೊಟ್ಟೆ ಪಾಡಿಗೆ ಬಂದವರೇ ಅಲ್ಲ, ನಮ್ಮನ್ನೇ ಅಗ್ವರ ಮಾಡ್ತೀರಾ ಅಂದ್ರು. ಹೌದೌದು ಇದೆ, ಫಾರಿನ್ ಹೋಗಿ ಬಂದವರು ನೋಡಿದ್ರೆ ಕೆಲವರ ಪ್ರವೃತ್ತಿ ಏನಂದ್ರೆ ಅವರನ್ನ ಪೂರ್ತಿ ಏನೋ ಚಂಡಾಲಕ್ಕಿಂತ ಕಡಿಮೆ ಆಗಿ ಅವರು ಬಂದು ಕೂಡಲೇ ನೋಡಬಾರದು, ಅವರು ಕಣ್ಣಿಗೆ ಬೀಳಬಾರದು, ಹಾಗೆ ಹೀಗೆ ಏನು ಪ್ರವೃತ್ತಿಗಳಿರುತ್ತೆ ಕೆಲವರು. ಅವರ ಪ್ರಮಾಣ ಅವರಿಗಿರುತ್ತೆ, ಅವರ ಪ್ರಮಾಣಗಳು ಅವರಿಗಿರುತ್ತೆ. ಆದ್ದರಿಂದ ಅವರಿಗೆ ಮಡಿಯಲ್ಲಿದ್ದಾಗ ಫಾರಿನ್ ಹೋದವರು ಬಂದು ನೋಡಿದರೆ ಮೈಲಿಗೆ ಸತ್ಯ, ಅವರಿಗೆ ಮೈಲಿಗೆ. ಹೀಗೆಲ್ಲ ಇರೋ ಕಾರಣಕ್ಕೆ ನಮ್ಮ ಪರಿಸ್ಥಿತಿ ಹೇಗೆ ಅಂದ್ರೆ ಅವರಂದ್ರು ಸರಿ ಅಲ್ಲಿಗೂ ಬರೋಣ. ಅದಕ್ಕೆ ಸತ್ಯಾತ್ಮ ತೀರ್ಥರು ಈ ವಿಷಯದಲ್ಲಿ ದೊಡ್ಡ ಸ್ಟೆಪ್ ತಗೊಂಡ್ರು. ಯಾಕೆ ಅಂದ್ರೆ ಸತ್ಯ ವಿಜಯನಗರ ಅಂತ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಸತ್ಯ ವಿಜಯ ಆಚಾರ ಅಂತ ಆಚಾರ ಇದ್ದಾರೆ. ಅವರು ಫಾರಿನ್ ಅಲ್ಲಿರೋರಿಗೆ ಸ್ಕೈಪ್ ಮೂಲಕ ಪಾಠ ಮಾಡ್ತಾರೆ. ಯಾವ ಪಾಠ? ಸುಧಾ ಪಾಠ ಮಾಡ. ಅದು ಮಾಡಬೇಕೋ ಇಲ್ಲವೋ ಅಂತ ದೊಡ್ಡ ಚರ್ಚೆ ಆಯಿತು ಸರ್ಕಲ್ ಅಲ್ಲಿ ಸ್ವಾಮಿಗಳು ಎದುರಿಗಿದ್ದಾಗಲೇ. ಅವಾಗ ಮಾಡಲೇಬೇಕು, ನಮ್ಮವರು ಅಲ್ಲಿದ್ದಾರೆ, ಇಂದಲ್ಲ ನಾಳೆ ಬೆಳಿಗ್ಗೆ ಭಗವಂತನ ಸನ್ನಿಧಾನಕ್ಕೆ ಬರಲೇಬೇಕಾದವರು, ಈಗ ಹೊಟ್ಟೆ ಪಾಡಿ ಹೋಗಿದ್ದಾರೆ, ಅವರನ್ನ ಬಿಡಲೇಬಾರದು, ಮಾಡಿ ಅಂತ ಅವರು ಅಪ್ಪಣೆ ಕೊಟ್ಟದ್ದಕ್ಕೆ ನಾನು ಮಾಡುತ್ತಾ ಇದ್ದೇನೆ ಅಂತ ಆಚಾರ್ಯರು ಹೇಳಿಕೊಂಡರು. ಅದಕ್ಕೆ ದೇಶ ಕಾಲೋಚಿತ ಧರ್ಮ ಕರ್ಮ ಸತ್ತರ ಹಾಗಂತ ಹೇಳಿ ಫಾರಿನ್ ಹೋಗಿ ಅಂತ ಪರ್ಮಿಷನ್ ಕೊಟ್ಟಂತೆ ತಿಳ್ಕೊಬೇಡಿ, ಫಾರಿನ್ ಹೋಗ್ಲೇಬಾರದು. ಯಾಕ್ರೀ ಹೋಗ್ಬಾರ್ದು? ಇಲ್ಲೂ ಭೂಮಿಯೇ ಅಲ್ಲೂ ಭೂಮಿಯೇ, ಇಲ್ಲೂ ಗಾಳಿಯೇ ಅಲ್ಲೂ ಗಾಳಿಯೇ, ಇಲ್ಲೂ ನೀರೇ ಅಲ್ಲೂ ನೀರೇ, ಇಲ್ಲೂ ದುಡ್ಡೆ ಅಲ್ಲೂ ದುಡ್ಡೆ, ಯಾಕೆ ಹೋಗ್ಬಾರ್ದು? ನಿಷ್ಟು ಅದು ಮ್ಲೇಚ್ಛರ ಭೂಮಿ, ಮ್ಲೇಚ್ಛರ ಭೂಮಿ. ಮ್ಲೇಚ್ಛರ ಕುರಿತು ಶಾಸ್ತ್ರದಲ್ಲಿ ಹೇಳುತ್ತಾರೆ, ಅವರ ನೋಡಿದರೆ ಕಣ್ಣು ತೆಕ್ಕೋಬೇಕು ಅಥವಾ ಸ್ಪರ್ಶ ಮಾಡಿದರೆ ಕೈ ಕತ್ತರಿಸ್ಕೋಬೇಕು. ಆಕಳನ್ನ ಕೊಂದು ಕೊಂದು ತಿನ್ನುವವರು ಮಲೇಚ್ಛರು. ಇಬ್ಬರು ಅಷ್ಟೆ, ಇಬ್ಬರು ಅಷ್ಟೆ, ಒಬ್ಬರು ಒಂದು ಹೆಸರು, ಇನ್ನೊಂದು ಹೆಸರು ಇನ್ನೊಬ್ಬರಿಗೆ, ಇಬ್ಬರೂ ಆಕಳನ್ನೇ ತಿನ್ನುವವರು. ಅಷ್ಟೇ ಅಲ್ಲ, ಬ್ರಾಹ್ಮಣ ದ್ವೇಷಿಗಳು ಪ್ರಧಾನವಾಗಿ. ಅವ್ರು ಹೇಳ್ತಾರೆ, ಈ ಕಾಫಿರ್ ಅಂತವನು ಕಾಣಿಸಿದ್ರೆ, ಕಾಫಿರ್ ಅಂದ್ರೆ ನಾವೇ ಇನ್ಯಾರು ಅಲ್ಲ, ಹಿಂದೂ ಅಂತವ್ರು ಕಾಣಿಸಿದ್ರೆ ಕತ್ತರಿಸಿ ಹಾಕಿ ನಿಂಗೆ ಪಾಪವೇ ಇಲ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ಕೇಳಿ ಅವರಲ್ಲಿ ಹಾಗೇ ಇದೆ. ಆ ರೀತಿಯಾಗಿ ಪರಮದ್ವೇಷಿಗಳು ಅಂಥವರು ಆಯಾ ಏನು ಅರಬ್ ಕಂಟ್ರಿಗಳು ಎಲ್ಲ ರಾಜರಿತಾರಲ್ಲ ಅದೆಲ್ಲ ಅವರದ್ದೇ. ಅಲ್ಲಿಗೆ ಹೋಗಿ ಅವರ ಕಾಲ ಕೆಳಗೆ ಬದುಕಿ, ಆ ಫಾರಿನಾಗ್ಲಿ ಎಲ್ಲೇ ಆಗಲಿ ಅವರ ಕಾಲ ಕೆಳಗೆ. ಇನ್ನೇನು ಹರಿದ್ವೇಷಿಗಳು, ಪ್ರತ್ಯಕ್ಷ ಹರಿದ್ವೇಷಿಗಳು, ವೇದ ನಿಂದಕರವರು, ಅಂಥವರ ಕಾಲ ಕೆಳಗೆ ಕೆಲಸ ಮಾಡಿ ಆ ಕಾಲ ಕೆಳಗೆ ಕೆಲಸ ಮಾಡಿದ ದುಡ್ಡನ್ನು ತಂದು ದೇವರ ತಲೆ ಮೇಲೆ ಸುರದರೆ ದೇವರಿಗೆ ಪ್ರೀತಿ ಆಗುತ್ತಾ? ಕ್ವಶ್ಚನ್, ಆನ್ಸರ್ ನೀವೇ ಕೊಡ್ತೀವಿ. ನೀವೇ ಹೇಳಿ ಯಾರು ಬೇಕಾದವರು ಅಂತ. ಯಾರು ನೋಡಿ, ನಿಮ್ಮ ಮಗನೇ ಇದ್ದಾನೆ, ನಿಮ್ಮ ಮಗನೇ ಇದ್ದಾನೆ, ನೀವಂದ್ರೆ ಬಹಳ ಭಕ್ತಿ. ಆದರೆ ನಿಮ್ಮನ್ನ ಬೈರು ಕಂಡ್ರೆ ಒದ್ದು ಬಿಡುವಂತ ವ್ಯಕ್ತಿ ಹತ್ರ ಹೋಗಿ ಕೆಲಸ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಆ ದುಡ್ಡು ತಂದು ನಿಮಗೆ ಒಳ್ಳೆ ಶರ್ತ ಹೊಲಿಸ್ತಾನೆ, ನಿಮ್ಮ ಮೈಯೆಲ್ಲ ಉಳಿಯಲ್ವಾ? ಇದೇ ಇರೋದು. ಹೌದಾ? ಇದರಲ್ಲಿ ಸ್ವಲ್ಪ ಇದೆ. ಏನಿದೆ? ಹೊಟ್ಟೆ ಪಾಡಿಗಾಗಿ ಆಫೀಸಲ್ಲಿ ಹೋಗ್ಲೇಬೇಕು ಅಂದಿರ್ತಾರೆ, ಅದೂ ಇದೆ. ಅಲ್ಲೂ ಹೋಗಲ್ಲ ಅಂತ ಭಾರತದಲ್ಲೇ ಇದ್ರೆ ಇಲ್ಲೇ ಬದುಕಲಿಕ್ಕಾಗತ್ತೆ. ಒಳಗೊಂದು ಆಸೆ ಕೂತಿರುತ್ತೆ ಪಾರ್ಶಿಯಲ್ಲಿ, ಅವೆಲ್ಲ ನೋಡಿ ಬರಬೇಕು ಆ ದೇಶಗಳು ಎಂಬ ಆಸೆ ಕೂತಿರುತ್ತಲ್ಲ, ಇಲ್ಲ ಅಂತೀರಾ? ಒಳಗೆ ಕೂತಿರುತ್ತೆ ಪಾರ್ಟ್. ಅದರಿಂದ ಅಲ್ಲಿಗೆ ಹಾರಿ ಹೋಗ್ತೇವೆ. ಅಲ್ಲಿ ಹೋದಾಗ ಅಲ್ಲಿ ಅವರು ಯಾರ್ಯಾರೋ ಕೆಳಗೆ ಕೆಲಸ ಮಾಡಿ ಅವರು ತಂದ ದುಡ್ಡಿಂದ ಬದುಕ್ತೇವಲ್ಲ, ಅದ ಅದಕ್ಕೆ ಹೋಗಬಾರದು, ಮ್ಲೇಚ್ಛ ದೇಶಕ್ಕೆ ಹೋಗಬಾರದು. ಇನ್ನು ಅವರ ಕಾಲ ಕಳೆದು ಬದುಕಿ ಆ ದುಡ್ಡಿನಿಂದ ನಾವು ಸಾಧನೆ ಮಾಡಬೇಕು ಅಂದ್ರೆ ಹೇಗೆ ಇರಲಿ? ಆಯ್ತಪ್ಪ, ಇಷ್ಟಾದರೂ ಆದರೆ ಅದಕ್ಕೆ ದುಃಖ ಆದರೂ ಪಟ್ಟರೆ ಅಟ್ಲೀಸ್ಟ್ ಅಯ್ಯೋ ನಮ್ಮ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ, ಹೋಗಬಾರದ ದೇಶಕ್ಕೆ ಹೋಗಿ ಹೊಟ್ಟೆ ಪಾಡಿಗಾಗಿ ಒದಾಡ್ತಾ ಇದ್ದೀನಲ್ಲ, ಎಂದಾದರೂ ನನ್ನ ದೇಶಕ್ಕೆ ಹೋಗ್ಬಿಡ್ಬೇಕಪ್ಪ, ಬೇಗ ಹೋಗ್ಬೇಕು ಅಂತ ಹಂಬಲ ಇದ್ದರೆ, ಪಶ್ಚಾತ್ತಾಪ ಇದ್ದರೆ ಹೋದದ್ದಕ್ಕೆ ಅಯ್ಯೋ ಬರಬಾರ್ದಾಗಿತ್ತಿಲ್ಲಿಗೆ ಅಂತ ಇದ್ದರೆ ದೇವರು ಅಲ್ಲಿ ಪರ್ಸೆಂಟೇಜ್ ಕ್ಷಮಾ ಕೆಲಸ ಮಾಡುತ್ತೆ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನನ್ನ ಸರಿ ಹೇಳ್ಬೇಕು, ಕೆಲವರು ಫಾರಿನ್ ನಲ್ಲಿದ್ದ ಫೆಸಿಲಿಟಿ ಇಂಡಿಯಾದಲ್ಲಿ ಇಲ್ಲರಿ, ಹೀಗೆ ಮಾತುಗಳು ಹೇಳ್ತಾರೆ. ಫಾರಿನ್ ನಲ್ಲಿರುವ ಫೆಸಿಲಿಟಿ ಇಂಡಿಯಾದಲ್ಲಿ ಇಲ್ಲ, ಫಾರಿನ್ ನಲ್ಲಿ ಸಿಗುವ ಮನಃಶಾಂತಿ ಇಂಡಿಯಾದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಅಲ್ಲೇ ಸಾಧನೆ ಮಾಡಿಕೊಡ್ತೀವಿ, ಅದ್ಭುತವಾದ ಪ್ರದೇಶಗಳು ಅನ್ನೋರು ಇದ್ದಾರೆ. ನನ್ನ ಜೊತೆಗೆ ಹೇಳಿ,
ಈಗ ದೇವರುಗಳು ಅಲ್ಲೋಗ್ತಾರೆ, ಈಗ ದೇವರುಗಳು ಅಲ್ಲೋಗ್ತಾರೆ,
ದೇವರ ಕೇಳಿ ಇವಾಗ ದೇವರುಗಳು ಅಲ್ಲಿಗೆ ಹೋಗ್ಬಿಡ್ತಾ ಇದ್ದಾರೆ. ದೇವರು ಮೊದಲೇ ಇದ್ದಾರೆ, ಇವರು ವಿಗ್ರಹಗಳನ್ನು ಇಡ್ತಾ ಇದ್ದಾರೆ. ದೇವರುಗಳು ಎಲ್ಲಿಗೆ ಹೋದ್ರು ಅವರಿಗೆ ಪ್ರಾಬ್ಲಮ್ ಇಲ್ಲ, ಯಾಕೆ ಸರ್ವತ್ರ ವ್ಯಾಪ್ತರವರು, ಅವರಿಗೆ ದೋಷವಿಲ್ಲ. ಅವ್ರು ವಿಗ್ರಹ ಇವರು ಇಡ್ತಾ ಇದ್ದಾರೆ, ದೇವರುಗಳೆಲ್ಲ ಮೊದಲೇ ಇದ್ದಾರೆ, ಮೊದಲೇ ಫಾರಿನ್ ಹೋಗಿದ್ದಾರೆ ಅವರು, ಅವರಿಗೆ ದೋಷವಿಲ್ಲ. ಹೋಗಿದ್ದಕ್ಕೆ ದೋಷ ನಮಗೇ ಇರೋದು, ಹೌದಾ? ಆದ್ದರಿಂದ ಹೋಗಬಾರದು, ಹೋಗಿದ್ದಕ್ಕೆ ಪಶ್ಚಾತ್ತಾಪ ಇರಬೇಕು, ಇದ್ದರೆ ಸ್ವಾಮಿ ಅವರಿಗೆ ಅನುಗ್ರಹ
ಮಾಡುತ್ತಾರೆ.
ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪಃ ಯೋಗೀ ಭವತಿ ಕಶ್ಚನ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸನ್ಯಾಸ ಸನ್ಯಾಸ ಅಂತ ಹೇಳ್ತಾರಲ್ಲ ಅದು ಏನು ಅಂದ್ರೆ, ಹೇಳ್ತಾ ಇದ್ದಾರೆ ಸನ್ಯಾಸ ಯೋಗ. ಆ ಸನ್ಯಾಸ ಯೋಗ ಅಂದ್ರೆ ಏನು ಅದಕ್ಕೆ ಹೇಳ್ತಾ ಇದ್ದಾರೆ, ನಹಿ ಅಸನ್ಯಸ್ತ ಸಂಕಲ್ಪ. ಅಂದರೆ ಕರ್ಮಗಳನ್ನು ಮಾಡುವಾಗ ಅದು ಫಲವನ್ನ ಸಂನ್ಯಸ್ತ ನ್ಯಾಸ ಅಂದ್ರೆ ಇಡೋದು. ಭಗವಂತನ ಅರ್ಪಣಾ ಬುದ್ಧಿಯಿಂದ ಭಗವಂತನ ಪ್ರೀತಿ ಮಾತ್ರ ಬಯಸಿ ಬೇರೊಂದನ್ನು ಬಯಸದೇ ಇರತಕ್ಕಂಥವ ಸನ್ಯಾಸಿ. ಇದು ಸಂಕಲ್ಪದ ಸನ್ಯಾಸ. ಯಾರಾದರೆ ಕರ್ಮಾನುಷ್ಠಾನ ಮಾಡುವಾಗ ವಿಶೇಷವಾಗಿ ಅತ್ಯಕ್ತ ಸಂಕಲ್ಪಾದಿಹಿ, ಯಾರಾದರೆ ಸಂಕಲ್ಪವನ್ನ ಬಿಟ್ಟಿಲ್ಲವೋ ಅವನು ಸನ್ಯಾಸಹೀನ ಕರ್ಮ ಅನುಷ್ಠಾನ ಮಾತ್ರವಾನಿತಿ ಯಾವತ್. ಅವನು ಕರ್ಮಾನುಷ್ಠಾನ ಮಾಡತಕ್ಕಂಥವನಾಗ್ತಾನೆ, ಸನ್ಯಾಸ ಇಲ್ಲ ಅವನಿಗೆ. ನಮ್ಗ್ಯಾಕ್ರಿ ಸನ್ಯಾಸ ಹಾಗಲ್ಲ, ನಮಗೂ ಸನ್ಯಾಸ ಬೇಕು. ಸನ್ಯಾಸ ಅಂದ್ರೆ ಯಾವುದು? ಕರ್ಮ ಫಲದ ಮೇಲೆ ಆಸಕ್ತಿ ಬಿಡುವುದು. ಅಂದರೆ ಸಂಕಲ್ಪದಲ್ಲಿ ಯಾವ ಫಲಕ್ಕಾಗಿ ಸಂಕಲ್ಪ ಮಾಡದೇ ಇರೋದೇ ಸನ್ಯಾಸ ಅಂದರು. ಹಾ, ಕೇವಲ ಭಗವಂತನ ಪ್ರೀತಿಗಾಗಿ ಕರ್ಮಾಚರಣೆ. ಇನ್ನ ಆರು ವೃಕ್ಷೋಹ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಚತೆ ಅಂದರು. ಇಲ್ಲಿ ಹೇಳ್ತಾರೆ, ಈ ಕರ್ಮಯೋಗ ಏನಿದೆಯಲ್ಲ, ಧ್ಯಾನ ಅಧಿಕಾರತ್ವೇನ ಉಕ್ತ ಮುಖ್ಯ ಕರ್ಮಯೋಗ. ಯಾರಾದರೆ ಸಂಕಲ್ಪತ್ಯಾಗಪೂರ್ವಕವಾದ ನಾವು ಮಾಡಿತ್ಯ ಏನು ಶುಭಾಭ್ಯಾಮ ಶುಭನೆ ಮುಹೂರ್ತೆ ಆ ಸಂಕಲ್ಪ ಬಿಡಿ ಅಂತ ಹೇಳ್ತಾ ಇಲ್ಲ. ಸಂಕಲ್ಪ ಅಂದ್ರೆ ಇಂಥ ಫಲವನ್ನ ಪಡೆಯಬೇಕೆಂಬ ಸಂಕಲ್ಪವಿಲ್ಲದೆ ಸಂಕಲ್ಪತ್ಯಾಗಪೂರ್ವಕವಾಗಿ ಕರ್ಮಾನುಷ್ಠಾನ ಮಾಡುವ ಭಗವಂತನ ಪ್ರೀತಿಗಾಗಿ ಕರ್ಮಾನುಷ್ಠಾನ ಮಾಡುವ ಯೋಗ. ಅದರಲ್ಲಿ ಎರಡು ಬಂತು. ಕೆಲವರಿದ್ದಾರೆ ಮಾತ್ರರಲ್ಲ, ಅವರೇನ್ ಮಾಡುತ್ತಾರೆ, ಸಂಕಲ್ಪತ್ಯಾಗಪೂರ್ವಕವಾಗಿಯೇ ಕರ್ಮಾನುಷ್ಠಾನ ಮಾಡ್ತಾರೆ. ಅವರಿಗೆ ದೇವರು ಅವರಿಗೆ ಅರ್ಪಣೆ ಮಾಡಬೇಕು ಎಂಬ ಪಾರ್ಥ ಕಟ್ ನೋಡಿ, ಸಂಕಲ್ಪವಿಲ್ಲದೆ ಕರ್ಮಾನುಷ್ಠಾನ ಮಾಡ್ತಾ 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 ಹೋಗ್ಬಿಟ್ರೆ ನಾನೇ ದೇವರಾಗ್ಬಿಡ್ತೇನೆ. ಎಲ್ಲಿಗೆ? ನಾನೇ ದೇವರಾಗ್ಬಿಡ್ತೇನೆ. ಇದನ್ನ ಅವರು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ನಾವು ಹಾಗಲ್ಲ, ಕೇವಲ ಸಂಕಲ್ಪ ಮಾತ್ರ ಬಿಟ್ಟು ಕರ್ಮ ಮಾಡೋದರಲ್ಲಿ ತಾತ್ಪರ್ಯ ಅಲ್ಲ. ಕರ್ಮಕ್ಕೆ ಫಲ ಬರುತ್ತೆ, ಬಂದೇ ಬರುತ್ತೆ. ಅದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡೋರು ಕರ್ಮ ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿಯಿಂದ ಯಾರು ವಿಶೇಷವಾಗಿ ಕರ್ಮ ಮಾಡುತ್ತಾರೋ ಅವ ಆ ಯೋಗದಿಂದಾಗಿ ಧ್ಯಾನ ಮಾಡಲಿಕ್ಕೆ ಅಧಿಕಾರ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಕಿಂ ಸಕೃದನುಷ್ಠೇಯ ಉತ ಫಲಪ್ರಾಪ್ತಿಪರ್ಯಂತಂ. ಈ ಕರ್ಮಯೋಗ ವಿಶೇಷವಾಗಿರತಕ್ಕಂಥ ಸನ್ಯಾಸದಿಂದ ಕೂಡಿಕೊಂಡ ಕರ್ಮಯೋಗ ಒಂದು ಸಲ ಮಾಡಿದರೆ ಸಾಕ, ಫಲ ಬರೋ ಪರ್ಯಂತ ಮಾಡಬೇಕಾ ಅಂತ ಪ್ರಶ್ನೆ ಬಂದಾಗ ಅವಾಗ ಹೇಳ್ತಾರೆ, ಆರು ವೃಕ್ಷೋಹ ಮುನೇಹೇ ಯೋಗಂ ಅಂದ್ರು. ಅಂದರೆ ಹೇಳ್ತಾ ಇದ್ದಾರೆ, ಯೋಗಂ ಆರು ವೃಕ್ಷೋಹ, ಜ್ಞಾನೋಪಾಯಂ ಆರು ವೃಕ್ಷೋಹ ಅಂದರೆ ಸಂಪೂರ್ಣ ಕಾಮಯಮಾನಸ್ಯ ಮುನೇಹೇ ಪರೋಕ್ಷ ಜ್ಞಾನಿನಃ ಕರ್ಮ ಕಾರಣ ಮುಚ್ಚತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಮ ಮಾಡಲೇಬೇಕು, ಈ ಕರ್ಮವೇ ನಮಗೆ ಮೋಕ್ಷಕ್ಕೆ ಕಾರಣ. ಹೇಗೆ? ಜ್ಞಾನಪೂರ್ವಕವಾದ ಕರ್ಮಾನುಷ್ಠಾನವೇ ಮೋಕ್ಷಕ್ಕೆ ಕಾರಣ ಅಂದ್ರು. ಅದಕ್ಕೆ ಹೇಳ್ತಾರೆ, ವಿಶೇಷ ಅಪರೋಕ್ಷ ರೂಪ ಫಲ ಉದಯ ಪರ್ಯಂತಂ ಕಾರ್ಯಂ. ನಮಗೆ ಅಪರೋಕ್ಷ ಆಗೋ ಜ್ಞಾನ ಆಗೋ ಪರ್ಯಂತ ನಮ್ಮ ನಮ್ಮ ಕರ್ಮಗಳನ್ನು ನಾವು ಮಾಡಲೇಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಸ್ಯೈವ ಮುನೇ, ಈ ಕರ್ಮವನ್ನ ಕರ್ಮ ಫಲದ ಮೇಲೆ ಆಸೆ ಬಿಟ್ಟು ಭಗವಂತನೇ ಸರ್ವಸ್ವತಂತ್ರ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಆ ಕರ್ಮವನ್ನ ಮಾಡುವಂತ ಕರ್ಮ ಯೋಗಿಗೆ, ಯೋಗಾರೂಢನಾದವನಿಗೆ, ಸಂಪೂರ್ಣ ಜ್ಞಾನೋಪಾಯಸ್ಯ ಪರೋಕ್ಷ ಜ್ಞಾನಿನಃ, ಜ್ಞಾನದ ಉಪಾಯ ಚೆನ್ನಾಗಿ ತಿಳ್ಕೊಂಡ ಆ ಜ್ಞಾನಿಗೆ, ಪರೋಕ್ಷ ಜ್ಞಾನಿಗೆ ಶಮಃ ಅಂದರೆ ಉಪಲಕ್ಷಣ ಹೇಳ್ತಾರೆ. ಭಗವನ್ನಿಷ್ಠ ಬುದ್ಧಿತ್ವ ರೂಪ ಧ್ಯಾನಾಖ್ಯ, ಇನ್ನ ಧ್ಯಾನ ವ್ಯಾಖ್ಯಾನ ಅರ್ಚನಾಧಿಕಂ ಕರ್ಮ ಕಾರಣಂ ಅಂದ್ರೆ ಹೇಳ್ತಾ ಇದ್ದಾರೆ. ಏನು ಅರ್ಥ? ಕರ್ಮರೂಪ ವಿಶೇಷವಾಗಿರತಕ್ಕಂಥ ಯೋಗವನ್ನು ಪಡೆದಿದ್ದಾನೆ. ಅವನು ಏನು ಮಾಡಬೇಕು ಅಂದ್ರೆ ಹೇಳುತ್ತಾರೆ, ಶಮಃ ಕಾರಣ ಮುಚ್ಚತೆ. ಶಮ ಅಂಬುದು ಬಂದು ಬಿಟ್ರೆ ಈ ಕರ್ಮಾನುಷ್ಠಾನ ಮಾಡುವಂಥವನಿಗೆ ಆ ಶಮದಿಂದ ಅವನಿಗೆ ಮೋಕ್ಷ ಬರುತ್ತೆ. ಶಮ ಅಂದ್ರೆ ಹೇಳ್ತಾ ಇದ್ದಾರೆ, ಶಮೋ ಮನ್ನಿಷ್ಠತಾ ಬುದ್ಧೇ, ಬುದ್ಧಿ ದೇವರಲ್ಲೇ ಸದಾ ಇರುವುದು ಶಮ ಅಂತ ಕರೆದರು. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವನ್ನಿಷ್ಠ ಬುದ್ಧಿತ್ವ, ಭಗವಂತನಲ್ಲೇ ಬುದ್ಧಿ ಇಡೋದು. ಅದನ್ನೇನಂದ್ರು ಧ್ಯಾನ ಅಂದ್ರು, ಧ್ಯಾನ ಮಾಡಬೇಕು. ಅವಾಗಂದ್ರು ಈ ಕರ್ಮ ಮಾಡುವವರು ಧ್ಯಾನ ಮಾಡಿದರೆ ಸಾಕ ಅಂದರೆ ವ್ಯಾಖ್ಯಾನ ಅಂದ್ರು. ಧ್ಯಾನವೂ ಮಾಡಬೇಕು, ವ್ಯಾಖ್ಯಾನಾದಿಗಳು ಮಾಡಬೇಕು. ಅಂದರೆ ಧ್ಯಾನ ವ್ಯಾಖ್ಯಾನ ಇದ್ರೆ ಸಾಕಲ್ಲ, ಇನ್ನೇನು ಮಾಡಬೇಕು? ಅರ್ಚನಾದಿಕಂ ಕರ್ಮ, ಅರ್ಚನ ಜಪ ಮೊದಲಾದ ಕರ್ಮ ಏನಿದೆ ಇವೆಲ್ಲವೂ ಕೂಡ ವಿಶೇಷವಾಗಿ ಮುಕ್ತಿಗತ ಸುಖಾತಿಶಯಸ್ಯ ಇತಿ ಯೋಚ್ಯಂ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮಾನುಷ್ಠಾನ ಅಪರೋಕ್ಷ ಜ್ಞಾನ ಪರ್ಯಂತ ಮಾಡಬೇಕು, ಅಪರೋಕ್ಷ ಜ್ಞಾನ ಪರ್ಯಂತ ಮಾಡಬೇಕು. ಅಪರೋಕ್ಷ ಜ್ಞಾನ ಆಯಿತು, ಮತ್ತು ಕರ್ಮ ಯಾಕೆ? ಯಾಕೆ ಬಂದ ಆಗುತ್ತಲ್ಲ ಅಪರೋಕ್ಷ ಜ್ಞಾನ ಅಂದ್ರೆ ಮೋಕ್ಷ ಬರುತ್ತೆ. ಅದನ್ನೇ ಹೇಳ್ತಾರೆ ಮುಕ್ತಿಗತ ಸುಖಾತಿಶಯ ಪ್ರಾಪ್ತವು. ಮುಕ್ತಿಯಲ್ಲಿ ಆನಂದ ಆಧಿಕ್ಯ, ಆನಂದ ಅಧಿಕ ಆನಂದ ಬರಲಿಕ್ಕೆ ಅಪರೋಕ್ಷ ಜ್ಞಾನಾನಂತರ ಕರ್ಮ ಕಾರಣ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಹೌದಾ? ಇದು ಅಪರೋಕ್ಷ ಜ್ಞಾನಿಗಳಿಗೆ ಹೇಳಿದರೆ ಸಾಮಾನ್ಯ ಪರೋಕ್ಷ ಜ್ಞಾನಿ ಹೇಗಿರಬೇಕು? ಅವನಿಗೂ ಇಷ್ಟೇ, ಅವನಿಗೆ ಮಾಡುವ ಕರ್ಮ ಅಪರೋಕ್ಷಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ತೀವ್ರವಾಗಿ ಕರ್ಮಾನುಷ್ಠಾನ ಮಾಡಬೇಕು. ತದನಂತರ ಭಗವಂತನ ಪ್ರೀತ್ಯರ್ಥವಾಗಿ ಅದರಲ್ಲೂ ಹೇಳ್ತಾರೆ ನಮಗೆ ಅಪರೋಕ್ಷ ಜ್ಞಾನ ಆಗಿದೆ, ದೇವರು ಕಾಣಿಸ್ಬಿಟ್ಟಿದ್ದಾರೆ, ದೇವರು ಕಾಣಿಸ್ಬಿಟ್ಟಿದ್ದಾರೆ, ಮತ್ತೆ ಮಾಡಬೇಕಾ ಕರ್ಮ? ಅದಕ್ಕನ್ನು ಯಾಕೆ ಮಾಡಬೇಕು ಅಂದರೆ ಮೋಕ್ಷದಲ್ಲಿ ಸುಖಾತಿಶಯ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಪಕ್ಕದವರಿಗೆ ನಿಮಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಪಕ್ಕದವ್ರಿಗೆ ಗೊತ್ತಾಗುತ್ತೆ? ಯಾರಿಗೆ ಗೊತ್ತಾಗಲ್ಲ, ಯಾರಿಗೆ ಗೊತ್ತಾಗುತ್ತೆ, ಯಾರಿಗೆ ಗೊತ್ತಾಗಲ್ಲ. ನಿಮ್ಮನ್ನು ನೋಡ್ತಾ ಇರ್ತಾರೆ, ದಿನಾಗೂ ಸಂಧ್ಯಾನ ಮಾಡ್ತಾ ಇದ್ದೀರಿ, ಇದಕ್ಕಿದ್ದಂದ್ರೆ ಎಲ್ಲ ಬಿಟ್ಟುಕೋತೀರಿ. ನಿಮ್ಮನ್ನು ನೋಡಿ ಇದು ಚೆನ್ನಾಗಿದ್ದಂಗೆ ಅವನು ಬಿಟ್ಬಿಡ್ತಾನೆ, ಅವನಿಗೇನಾಗಿದೆ? ಅದಕ್ಕೆ ಜಗತ್ತು ನಮ್ಮನ್ನು ನೋಡಿ ಹಾಳಾಗಬಾರದು. ಅದಕ್ಕೆ ಯಾರ್ಯಾರು ಅಟ್ಟದವರೆಗೆ ಹುಟ್ಟಿದಾಗಲೇ ಸಂಧ್ಯಾ ವಂದನೆ ಮಾಡ್ತಾ ಇದ್ರು, ಇವರು ಟೈಮ್ ಟೈಮ್ ಸಂಧ್ಯಾ ವಂದನೆ ಮಾಡಿದ್ರು, ಇದ್ರಿಂದ ಇದಕ್ಕಿದ್ದಂತ ಅಪರೋಕ್ಷ ಆಯ್ತಪ್ಪ. ಆದ ಕೂಡಲೇ ಪಕ್ಕದವರು ಅವ್ರು ನೋಡಿ ಮಾಡ್ತಾ ಆಗಿದ್ರು, ಅವರು ಠಪ್ ಅಂತ ಎಲ್ಲ ಬಿಟ್ಬಿಟ್ರೆ ಅವ್ರನ್ನ ನೋಡಿಬಿಟ್ಟು ಏ ನಾವು ಬಿಡೋಣ ನೋಡ್ತೀವಿ. ಜಗತ್ತಿನಲ್ಲಿ ಅನುಕರಣೆಗಳು ತುಂಬಾ ಇರುತ್ತೆ, ಅನುಕರಣೆಗಳು ತುಂಬಾ ಇರುತ್ತೆ. ಆ ಮಾಡಿದವರು ಮಾಡಿದ್ದನ್ನ ಯಾವ ಉದ್ದೇಶಕ್ಕೆ ಮಾಡಿರ್ತಾರೋ ಗೊತ್ತಿಲ್ಲ. ಆ ಮಾಡಿದವರು ಮಾಡಿದ್ದನ್ನ ಯಾವ ಉದ್ದೇಶಕ್ಕೆ ಮಾಡಿರ್ತಾರೋ ಗೊತ್ತಿಲ್ಲ. ಅನುಕರಣೆಯಂತೂ ಮಕ್ಕಿಕಿ ಮಕ್ಕಿ ಅಂತ ಮಾಡಿಬಿಟ್ಟಿರ್ತಾರೆ ಮಿಕ್ಕವರು. ಹೌದಾ? ಅವ್ರು ಶರ್ಟ್ ಹಾಕಿದ್ರೆ ನಾವು ಶರ್ಟ್ ಹಾಕ್ತೀವಿ, ಅವ್ರು ಪ್ಯಾಂಟ್ ಹಾಕಿದ್ರೆ ನಾವು ಪ್ಯಾಂಟ್ ಹಾಕ್ತೀವಿ, ಅವ್ರು ಏನು ಮಾಡಿದ್ರೆ ನಾವು ಅದು ಮಾಡ್ತೀವಿ, ಈ ಥರನೇ ಹೊರಟು ಹೋಗ್ತಾ ಇರುತ್ತೆ ಅಲ್ವೇ? ಅವ್ರು ಯಾಕೆ ಮಾಡಿದ್ರು ಏನ್ ಮಾಡಿದ್ರು ನೋಡಲ್ಲ, ಮಿಕ್ಕದು ಡೆಟ್ಟೋ ಟೆಂಪ್ಲೇಟ್. ಯಾಕೆ ಇದು ಜನರ ಬುದ್ಧಿ ಸಾಮಾನ್ಯವಾಗಿ ಅನುಸರಿಸಿ ಹೋಗುವುದೇ. ಅಂತ ಕಾಲಕ್ಕೆ ಅವರನ್ನ ಸನ್ಮಾರ್ಗದಿಂದ ತಪ್ಪಿಸಿದ ಫಲ ಬರುತ್ತೆ. ಅದು ಬರಬಾರದು ನಮಗೆ, ಅದು ಭಗವಂತನಿಗೆ ಇಷ್ಟ ಇಲ್ಲ. ಆದ ಕಾರಣ ಅಪರೋಕ್ಷ ಪ್ರಾಪ್ತಿ ಪರ್ಯಂತವಾಗಿ ಅಪರೋಕ್ಷಕ್ಕಾಗಿ ಮಾಡಬೇಕು. ನಂತರ ಭಗವಂತನ ಪ್ರೀತ್ಯರ್ಥ ಪಕ್ಕದವರು ಹಾದಿ ತಪ್ಪದೇ ಇರಲಿಕ್ಕೆ, ಮೂರನೆಯದು ಮೋಕ್ಷದಲ್ಲಿ ಆನಂದ ಅತಿಶಯಕ್ಕಾಗಿ ಕರ್ಮಗಳನ್ನು ಮಾಡಬೇಕು. ಅದನ್ನ ಆರು ವೃಕ್ಷೋ ಮುನೇಹ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಚತೆ ಅಂತ ಹೇಳಿ. ಇನ್ನ ನನ್ನ ಈ ಪ್ರವಚನದಲ್ಲಿ ಒಂದು ನಾನು ಇರ್ತೇನೆ. ಏನು ಅಂದರೆ ಇದು ಒಂದು ಗಂಟೆ ಪ್ರವಚನ ಅಲ್ಲ. ಎಷ್ಟು ಗಂಟೆ? ನಾಲ್ಕು ಗಂಟೆ. ಬೆಳಿಗ್ಗೆ ಎರಡು ಗಂಟೆ, ಸಂಜೆ ಎರಡು ಗಂಟೆ. ಅದು ಕದಲದೇ ಕೂತಿರಬೇಕು. ಕದಲದೇ ಕೂತಿರುವಾಗ ಒಂದ ಧ್ಯಾನ ಬರಬೇಕು, ಒಂದ ಸಮಾಧಿ ಬರಬೇಕು ಅಲ್ವಾ. ಆ ಕೂತಿರುವಾಗ ಕೂತವರಿಗೆ ಅದು ಡ್ರೈ ಸಬ್ಜೆಕ್ಟ್ ನಾನ್ ಸ್ಟಾಪ್ ಆಗಿ ಫ್ಲೋ ಆಗ್ತಾ ಇದ್ರೆ ಪಾಪ ಏನು ಬರುತ್ತೆ? ತಪ್ಪದೆ ಬಂದೇ ಬರುತ್ತಲ್ಲ. ಬಂದು ಬರದಾಗಿರಬೇಕು ಅನ್ನೋದಕ್ಕೆ ನಾನು ಮಧ್ಯೆ ಇಂಟರಾಕ್ಷನ್, ನನ್ನ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳಿಗೆ ಸ್ವಲ್ಪ ಅವಕಾಶ ಕೊಟ್ಟೆ. ಆ ಪ್ರಶ್ನೆಗಳಿಗೆ ಅವಕಾಶ ಕೊಟ್ಟಾಗ ವಿಷಯಗಳು, ವಿಷಯ ಅಲ್ಲದೆ ಎರಡು ಮೂರು ಎಕ್ಸ್ಟ್ರಾನು ಬಂದಿರಬಹುದು. ಆದರೆ ಅವೆಲ್ಲ ಬಂದ ವಿಷಯಗಳು ನೀವು ಗಮನ ಕೊಟ್ರೆ ಪ್ರಕೃತ ನಾವು ಎದುರಿಸ್ತಾ ಇರುವ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ನೋಡಿದಷ್ಟೇ ಹೊರತು ವಿಷಯಾಂತರ ಹೋಗ್ಲಿಕ್ಕೆ ಪ್ರಯತ್ನ ಅಲ್ಲೇ ಅಲ್ಲ. ಒಟ್ಟಾರೆ ಗೀತೆಯಲ್ಲೇ ಮನಸ್ಸಿಡ್ಲಿಕ್ಕೆ ತಾತ್ಪರ್ಯ. ಆದರೆ ಗೀತೆಯನ್ನು ಕೇಳಿ ಮುಗಿಸಿದ ಮೇಲೆ ನಮ್ಮ ಪ್ರಾಬ್ಲಮ್ ಹಾಗೆ ಕೂತಿರಬಾರದು. ಆದಷ್ಟು ಪ್ರಾಬ್ಲಮ್ ಹೊರಗೆ ಬರಬೇಕು. ಇನ್ನ ಕೇಳಿದ ಗೀತೆ ಚೂರಾದ್ರೂ ನಮಗೆ ಡೈಲಿ ಲೈಫಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಅದನ್ನ ಅನುಷ್ಠಾನಕ್ಕಿಡಬೇಕಾದರೆ ಈಸಿ ಪ್ರಾಸೆಸ್ ಏನು, ಅದರ ಮೂಲಕವಾಗಿ ಇಂಜೆಕ್ಟ್ ಮಾಡಬೇಕೆಂಬುದು ನನ್ನ ತಾತ್ಪರ್ಯ ಆಗಿತ್ತು. ಅದರಿಂದ ಪ್ರತಿಯೊಂದು ಪಂಕ್ತಿ ಪಂಕ್ತಿ ಓದಿ, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಂಕ್ತಿ ಪಂಕ್ತಿಯನ್ನು ಹೇಳಿ, ಅದರಲ್ಲೂ ಏನು ವಿಶೇಷಗಳು ಇದೆ, ನಮಗೆ ಹೇ ಯಾವ ರೀತಿಯಲ್ಲಿ ಅಪ್ಲೈ ಮಾಡಬಹುದು ಅಂತ ವಿಸ್ತಾರವಾಗಿ ಹೇಳಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ ನಾನು. ಆದ್ದರಿಂದ ಇದರಿಂದ ಭಗವಂತ ಪ್ರೀತನಾಗಲಿ, ಗುರುಗಳು ಪ್ರೀತರಾಗಲಿ ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಯಥಾವಿಧಿಯಾಗಿ 9:00 ಸರಿ, ಏನೂ ಇಲ್ಲ. ನಾಳೆ ಬೆಳಿಗ್ಗೆ ಮಂಗಳ ಕಾರ್ಯಕ್ರಮ, ಅಂದರೆ ಈ ಸೆಷನ್ ಮಂಗಳ, ಈ ಸೆಷನ್ ಮಂಗಳ, ಈ ಒಂದು ವಾರ ದಿವಸದ ಪ್ರವಚನಕ್ಕೆ ಮಂಗಳದ ಕಾರ್ಯಕ್ರಮ. ಈ ಮಂಗಳದ ಕಾರ್ಯಕ್ರಮ ಬೆಳಿಗ್ಗೆ ನಡೆದಾಗ ಮಂತ್ರಾಕ್ಷತೆ ತಗೊಂಡು ಹೋಗ್ತಿರಲ್ಲ, ಆ ಹೋಗ್ಲಿಕ್ಕೆ ಮೊದಲು ಹೆಣ್ಣು ಮಕ್ಕಳು ಇಲ್ಲೇ ಕೂತಾರೆ, ಅವರಿಗೆ ಏನೋ ಸ್ವಲ್ಪ ಅರಿಶಿನ ಕುಂಕುಮ ಇತ್ಯಾದಿಗಳು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆದ ಕಾರಣ ಈಗ ಹೇಳಿದ್ದನ್ನು ನಾಳೆವರೆಗೂ ನೆನಪಿಟ್ಟುಕೊಂಡು ನೀವು ಇಲ್ಲೇ ಕೊಡಬೇಕಾಗಿ ಅವರು ಕೇಳಿಕೊಳ್ತಾರೆ. ಎಲ್ಲ ಊಟವೇ ಇತ್ತು ದಿನ ಆಗ್ಲೂ, ಅದರಿಂದ ಕೆಲವರು ಊಟ ಬೇಡ ಅಂತ ಕೊಡ್ತಾ ಇದ್ರು. ಬೆಳಿಗ್ಗೆ ನಮ್ಮ ದಾಸರು ಅದ್ಭುತವಾಗಿ ಊಟ ಹಾಕಿಸ್ತಾ ಇದ್ರು. ನಿಂಕೋ ದಾಸರೇ, ಇಲ್ಲಿಯ ಊಟ ಎಲ್ಲರೂ ಮರಿಲಿಕ್ಕಿಲ್ಲ, ಅದ್ಭುತವಾಗಿತ್ತು. ಒಟ್ಟಾರೆ ಎಲ್ಲ ಸೇರಿಕೊಂಡು ಅದ್ಭುತವಾದ ಊಟ ಇತ್ತು. ಆದರೆ ಬೆಳಿಗ್ಗೆ ಅದ್ಭುತವಾದ ಊಟ ಆದಾಗ ರಾತ್ರಿಗೆ ಆ ಊಟದ ಪ್ರತ್ಯಾಮ್ನ ಇನ್ನೊಂದು ಊಟ ಹೋಗ್ಲಿಕ್ಕೆ ಸ್ಥಳ ಇದ್ದಿಲ್ಲ, ಎಲ್ಲರೂ ಸುಮ್ಮನೆ ಇದ್ಬಿಡ್ತಾ ಇದ್ರು. ಅದಕ್ಕಾಗಿ ಇವತ್ತು ಫಲಹಾರವನ್ನ ಮಾಡಿಸಿದ್ದಾರೆ ಪ್ರತ್ಯೇಕವಾಗಿ. ಹಸಿವೆ ಇಲ್ಲ ಅಂತ ಯಾರೂ ನಿಲ್ಲಬಾರದು, ಮಾಡಿದ ಫಲಹಾರ ಹಾಗೆ ಇದೆ, ಆದ್ದರಿಂದ ಎಲ್ಲರೂ ಬರಬೇಕು ಫಲಹಾರಕ್ಕೆ ಅಂತ ಹೇಳ್ತಾ ಇದ್ದಾರೆ.